ಪೇಶಸ್ಕರಂ ಧ್ಯಾಯನ್. ಆ ಕೀಟ ಪೇಶಸ್ಕರವನ್ನು ಧ್ಯಾ ಅದು ಹಾಸ್ಯ ಅಪ್ಪಾಡ್ಬೇಕದು ಅಪ್ಪಾಡಿದ್ರೆ ಮಾಡಿದ್ರೆ. ಹಾಂ ಹಾಂ, ಕೀಟ ಪೇಶಸ್ಕರಂ ಧ್ಯಾಯನ್ ಕುಡ್ಯಾಂ ತೇನ ಪ್ರವೇಶಿತಃ ಯಾತಿ ತತ್ಸಾಮ್ಯತಾಂ ರಾಜನ್ ಪೂರ್ವರೂಪಂ ಅಸಂತ್ಯಜನ್. ಆ ಕೀಟ ಪೇಶಸ್ಕರವನ್ನು ಧ್ಯಾನ ಮಾಡ್ತಾ ಕುಡ್ಯಾಂ, ಕುಡ್ಯಾಂ ಅಂದರೆ ಗೂಡು, ಆ ಗೂಡಿನಲ್ಲಿ ಪ್ರವೇಶಿತವಾದ ಅದು ಯಾತಿ ತತ್ಸಾಮ್ಯತಾಂ ರಾಜನ್, ಅದರ ಸಾಮ್ಯವನ್ನೇ ಹೊಂದಿಬಿಡುತ್ತೆ. ಪೂರ್ವರೂಪಂ ಅಸಂತ್ಯಜನ್, ಪೂರ್ವರೂಪ ಅಂದರೆ ಸ್ವರೂಪ ಬದಲಾಗೋದಿಲ್ಲ, ಆಕಾರ ಬದಲಾಗುತ್ತೆ. ಆ ರೀತಿಯಾಗಿ ಏವಂ ಅತ್ರ ಉದಾಹರತಿ ಕೀಟೈ ನನು ಭವೇದಿಷ್ಟಾರ್ಥೇ ವಿಷಮ ಉದಾಹರಣಂ ತ್ವೇಷಾತ್ ತತ್ಸವತಾ ಪ್ರಾಪ್ತಿ ಅವಗಮಾತ್ ಉಚ್ಯತೆ ಮಹ್ಯಂ ಭೋಜನಂ ದಾಸ್ಯತಿ ಇತಿ ಸ್ನೇಹಸ್ಯ ಬಾಹುಲ್ಯೇನ ಕ್ರಮೇಣ ಅಲ್ಪಸ್ಯ ದ್ವೇಷಸ್ಯ ಸರ್ವಾತ್ಮನಾ ನಿವರ್ತನೇನ ಸ್ನೇಹಸ್ಯ ಪ್ರವರ್ಧನೇನ ಚ ತತ್ಸಮತಾವಾಪ್ತಿರಿತಿ. ಅಲ್ಲೇನಾಯಿತು ಮೊದಲು ನಡ್ಕೊಂಡು ಬಂದು ಇಟ್ಕೊಂಡ್ಬಿಡ್ತು ಒಳಗಡೆಗೆ, ಭಾರಿ ಸಿಟ್ಟು ಬಂತು ಅದಕ್ಕೆ. ಆ ನಿಧಾನವಾಗಿ ಬೇರೆ ದಾರಿ ಇಲ್ಲ, ಆಹಾರ ಕೊಡೋಕ್ಕೆ ಶುರು ಮಾಡುತ್ತೆ ಅದಕ್ಕೆ. ಮಹ್ಯಂ ಭೋಜನಂ ದಾಸ್ಯತಿ ಇತಿ ಸ್ನೇಹಸ್ಯ ಬಾಹುಲ್ಯೇನ, ಆಹಾರ ಕೊಡ್ತಾ ಇದೆ ಅಂತೇಳಿ ನಿಜವಾಗ ಏನು ಶುರುವಾಯಿತು ಅಲ್ಲಿಗೆ, ಸ್ನೇಹ ಶುರುವಾಯಿತು. ಕ್ರಮೇಣ ಅಲ್ಪಸ್ಯ ದ್ವೇಷಸ್ಯ ಸರ್ವಾತ್ಮನ ನಿವರ್ತನೇನ, ಹಿಡ್ಕೊಂಡು ಬಂದಾಗಿದ್ದ ಸಿಟ್ಟು ನಿಧಾನ ಕಡಿಮೆ ಆಗಿಬಿಡ್ತು, ಕೊನೆಗೇನಾಯಿತು ಸ್ನೇಹನೇ ಉಳ್ಕೊಂಡಿತು. ಸ್ನೇಹಸ್ಯ ಪ್ರವರ್ಧನೇನ ಚ, ಸ್ನೇಹ ಬೆಳೀತಾ ಬೆಳೀತಾ ಹೋಯಿತು. ಕೊನೆಗೇನಾಯಿತು ತತ್ ಸಮತಾವಾಪ್ತಿ ರೀತಿ ಸಾಮ್ಯ ಬಂದೋಯ್ತು, ಅಂದರೆ ಸ್ವರೂಪತ್ವ ಬಂತು. ಅದೇ ದೃಷ್ಟಾಂತ ಇಟ್ಕೊಂಡು ನೋಡಿ ಅಂತ ಹೇಳಿ. ಸತ್ಯಪಿ ಅಲ್ಪವಿದ್ವೇಷೇ ಭೋಜನಂ ದಾಸ್ಯತಿ ಇತಿ ತು ಸ್ನೇಹ ಬಾಹುಲ್ಯತಃ ಕೀಟಃ ಪೇಶಸ್ಕಾರಿ ಸಮೋ ಭವೇ ದ್ವೇಷೇ ಸರ್ವಾತ್ಮನಷ್ಟೇ ಸ್ನೇಹೇ ಚೈವ ವಿವರ್ಧತಿ ಸ್ವರೂಪತಾ ತದೈವ ಸ್ಯಾತ್ ಕೀಟಶ್ಚೈವಂ ಹರೇರಪಿ ಇತಿ. ಅದಕ್ಕೆ ಸತಿ ಅಪಿ ಅಲ್ಪವಿದ್ವೇಷೇ, ಮೊದಲು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ದ್ವೇಷ ಇತ್ತು. ಭೋಜನಂ ದಾಸ್ಯತಿ ಇತಿ ಸ್ನೇಹ ಬಾಹುಲ್ಯತಃ, ಭೋಜನ ಕೊಡ್ತಾ ಇರ್ತಕ್ಕಂಥ ಕಾರಣದಿಂದ ಸ್ನೇಹ ಹೆಚ್ಚಾಗಿಬಿಟ್ಟು ಕೀಟ ಪೇಶಸ್ಕಾರ್ಯ ಸಮಃ ಭವೇ, ಆ ಕೀಟ ಪೇಶಸ್ಕಾರ್ಯ ರೂಪವನ್ನು ಹೊಂದಿಬಿಡ್ತು. ಕಿಂಚ ಹರೇಹೇ ಫಲದಾತೃತ್ವ ವಿಶೇಷಾತ್ ಪೇಶಸ್ಕೃತ ತದಭಾವಾತ್ ಅಲ್ಪದ್ವೇಷೋಪಿ ಹರೇಹೇ ಪ್ರಸಾದಜನಕ ಇತ್ಯನಯೋ ನ ಸರ್ವಸಾಮ್ಯಂ. ಆದ್ದರಿಂದ ಹರೇಹೇ ಫಲದಾತೃತ್ವ ವಿಶೇಷಾತ್ ಪೇಶಸ್ಕೃತ ತದಭಾವಾತ್ ಅಲ್ಪದ್ವೇಷೋಪಿ ಹರೇ ಪ್ರಸಾದಜನಕ ಇತ್ಯನಯೋ ನ ಸರ್ವಸಾಮ್ಯಂ ಲೋಕೇಚ ತಥಾ ದರ್ಶನ ಅತ್ಯಲ್ಪೋಪಿ ಹರೇರ್ದ್ವೇಷ ಸ್ನೇಹಸ್ಯ ಅನುದಯಂಕರ ಸೋಯಂ ನಿಶೇಷೋ ನಾನ್ಯಸ್ಯ ಫಲದಾತಾ ಚ ಕೇಶವ. ಇದು ವಿಶೇಷಾಂಶ ಇದೆ, ಅದಕ್ಕೊಂದು ಕಾರಣ ಇತ್ತು, ಅದಕ್ಕೆ ದ್ವೇಷ ಮಾಡಲಿಕ್ಕೆ ಕೀಟಕ್ಕೆ. ನಮಗೆ ಕಾರಣನೇ ಇಲ್ಲ ದೇವರು ದ್ವೇಷ ಮಾಡೋಕ್ಕೋಸ್ಕರ. ಆ್ಯಕ್ಚುಲಿ ದೇವ್ರು ಏನು ಮಾಡ್ತಿದ್ದಾರೆ ನಮ್ಮನ್ನು, ಪ್ರತಿ ಕ್ಷಣದಲ್ಲೂ ಉದ್ದ ಅಲ್ಲಿ ಹೇಗೆ ಆಹಾರ ಕೊಟ್ಟುಕೊಟ್ರೆ ನಮಗೆಲ್ಲ ಆಹಾರ ಕೊಡೋದು ಯಾರು, ದೇವರೇ ಕೊಡೋದು. ಅತ್ಯಲ್ಪೋಪಿ ಹರೇ ದ್ವೇಷ ಸ್ನೇಹಸ್ಥೆ ಅನ್ವಯಕ, ದೇವರು ಸ್ವಲ್ಪ ದ್ವೇಷ ಮಾಡಿದರೂ ಕೂಡ ಅದು ಬಂಧನಕ್ಕೆ ಕಾರಣ. ಅವ್ರಿಗೊಂದು ಕಾರಣ ಇತ್ತು ಅಲ್ಲಿ ಆಯಿತು, ನಮಗೆಲ್ಲ ಕಾರಣ ಇಲ್ಲ. ಆದ್ದರಿಂದ ಶಿಶುಪಾಲನಿಗೆ ಕಾರಣ ಇತ್ತು ದ್ವೇಷ ಮಾಡಲಿಕ್ಕೆ, ಒಳಗೆ ಹಿರಣ್ಯಕಶಿಪು ಇದ್ದ, ಹಿರಣ್ಯಕಶಿಪಿಗೆ ಕಾರಣ ಇತ್ತು, ಒಳಗೆ ಭಕ್ತಿ ಮಾಡಲಿಕ್ಕೆ ಒಳಗೆ ಜಯ ಇದ್ದ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ದ್ವೇಷಕ್ಕೆ ಕಾರಣ, ನಮಗೆ ದ್ವೇಷ ಕಾರಣನೇ ಇಲ್ಲ ದೇವರು ದ್ವೇಷ ಮಾಡೋದಕ್ಕೋಸ್ಕರ. ಅದಕ್ಕೆ ದಾಸರ ಏನು ಮಾಡ್ತಾರೆ, ಏನು ಕಾರಣ ಯದುಪತಿಯೇ ಮರಿತೀರಿ, ದೇವರನ್ನು ಬಿಟ್ಟಿದ್ದು ಯಾತಕ್ಕೆ ನೀವೀಗ, ಒಂದು ಕಾರಣ ಕೊಡಬೇಕಲ್ಲ ಏನಾದರೂ, ಏನು ಇಲ್ಲವೇ ಇಲ್ಲ. ಇದಕ್ಕೆ ಸ್ವಲ್ಪ ಒಂದು ಕಾರಣ ಇತ್ತು ಪಾಪ, ಅದು ಕೂಡ ಚೇಂಜ್ ಮಾಡಿಬಿಡ್ತು. ಬರೀ ಕೀಟಕ್ಕಿಂತ ಹೋಗ್ಲೇ ಸಾಧಾಗಾಯ್ತು, ಕೀಟ ಅರ್ಥ ಮಾಡ್ಕೊಳ್ತು ಕೊನೆಗೆ, ಓಹ್ ಅನ್ನ ಆಹಾರ ಕೊಡುತ್ತೆ ಅರ್ಥ ಮಾಡ್ಕೊಳ್ಕೊಂಡು ಚೇಂಜ್ ಆಗಿಬಿಡುತ್ತೆ. ಇದು ಚೇಂಜ್ ಆಗದೆ ಎಷ್ಟು ತಪ್ಪಾಗುತ್ತೆ. ಸೋಯಂ ವಿಶೇಷೋ ನಾನ್ಯಸ್ಯ ಫಲದಾತಾ ಚ ಕೇಶವ. ಆದ್ದರಿಂದ ಉಳಿದವರು ವಿಶೇಷ ಇಲ್ಲ, ದೇವರ ವಿಚಾರ ರೀತಿನೇ ಬೇರೆ, ಎಲ್ಲರಿಗೂ ಫಲ ಕೊಡೋದೇ ಪರಮಾತ್ಮ. ನಹಿ ಪೇಶಸ್ಕೃತ ಕಿಂಚಿತ್ ಫಲದಾತೃತ್ವ ಮಿಷ್ಯತೆ, ಪೇಶಸ್ಕಾಯಿ ಸ್ವಾತಂತ್ರ್ಯದ ಫಲದಾತೃತ್ವ ಇಲ್ಲೇ ಇಲ್ಲ ಈ ಮಧ್ಯೆ, ಗೊತ್ತಾಯ್ತಾ. ದೇವರಿಗೆ ಸ್ವಾತಂತ್ರ್ಯದ ಫಲದಾತೃತ್ವ ಇದೆ, ಸರ್ವ ಫಲದಾತೃತ್ವ ಇದೆ, ಮುಖ್ಯವಾಗಿ ಸ್ವಾತಂತ್ರ್ಯ ಇದೆ, ಅದೆಲ್ಲ ಅರ್ಥ ಮಾಡಿಕೊಳ್ಳದೇನೆ. ಸ್ವಾತಂತ್ರ್ಯಾತ್ ವಿದ್ವಿಷಾಂ ಚೈವ ಕೃತವು ಕೇಶವೋ ನ ಸುಖಪ್ರದ, ಇದೆಲ್ಲ ಸ್ಪಷ್ಟ ದೇವರಲ್ಲಿ ಅನುಗ್ರಹ ಇರೋ, ನಾವು ಅನುಗ್ರಹ ನಮ್ಮಲ್ಲಿ ಮಾಡ್ತಿರೋದ್ರಿಂದ ಅಂತಹ ದೇವರನ್ನು ದ್ವೇಷ ಮಾಡಿದರೆ ಅನರ್ಥವಾಗದೆ ಏನಾಗುತ್ತೆ ಅಂತ. ಕೀಟ ಪೇಶಸ್ಕರಂ ಧ್ಯಾಯನ್ ಕುಡ್ಯಾಂ ತೇನ ಪ್ರವೇಶಿತ ಯಾತಿ ತತ್ಸಾಮ್ಯ ರಾಜನ್ ಪೂರ್ವರೂಪ ಮತಂತ್ಯಜನ್. ಪೂರ್ವರೂಪವನ್ನು ಬಿಡಲಿಲ್ಲ ಅಂತ ಹೇಳಿದ್ರಿಂದ ಸ್ವರೂಪ ಬದಲಾಗಲಿಲ್ಲ, ಸ್ವರೂಪ ಬಂದ ಮಾತ್ರಕ್ಕೆ ಸ್ವರೂಪ ಹೋಗಲಿಲ್ಲ, ಅದಕ್ಕೆ ಮುಕ್ತನಾದ ಮಾತ್ರಕ್ಕೆ ಏನು ಬರಲಿಲ್ಲ, ಅವನ ಸ್ವರೂಪ ಹಾಗೆ ಉಳ್ಕೊಳ್ಳುತ್ತೆ. ದೇವರು ದೇವರೇ, ಜೀವರು ಜೀವರಾಗ್ತಾರೆ ಹೊರತು ಇವು ಅಲ್ಲೇ ಇದೆಲ್ಲ ಏನು ಮಾಡ್ತಾರೆ ಅದ್ವೈತದಲ್ಲಿ ಕೊಡಬೇಕಾದ್ರೂ ಇದೇ ದೃಷ್ಟಾಂತ ಯಾವುದು ಕೊಟ್ಬಿಡ್ತಾರೆ ನೋಡಿದ್ರೆ. ಅಹಂ ಬ್ರಹ್ಮಾಸ್ಮಿ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತಾನೆ, ಬ್ರಹ್ಮನಾಗ್ಬಿಡ್ತಾನೆ. ಅದಕ್ಕೆ ಆ ರೀತಿ ಆಗಿಲ್ಲ, ಮೊದಲೇ ಭ್ರಮನಾಗೋದಿಲ್ಲ ಅದು. ಅಕಸ್ಮಾತ್ ಆ ಪಾತ್ ಇಟ್ಕೊಂಡ್ರು ಕೂಡ ಈ ಪೇಶಸ್ಕಾರಿ ಕೀಟ ಪೇಶಸ್ಕಾರಿ ಆಯ್ತು ಕರೆಕ್ಟೆ, ಅದು ಯಾವ ಪೇಶಸ್ಕಾರಿ ಆಯ್ತದು, ಮೊದಲಿನ ಹಾಗೆ ಇದೆ, ಮೊದಲು ಸತ್ತೋಗಿದ ಹಾಗೆ ಇದೆ. ಇದು ಜೊತೆಗೆ ಕೂಡುತ್ತೆ ಹೊರತು ಸಾದೃಶ್ಯ ಬಂತೆ ಹೊರತು ಐಕ್ಯಲ್ಲಿ ಬಂತದ್ರೊಳಗೆ ಅದೇ ಪೇಶಸ್ಕಾರಿ ಆಗಲು ಸಾಧ್ಯತೆಯೇ ಇಲ್ಲ. ಅದೇ ಎಕ್ಸಾಂಪಲ್ನಲ್ಲೇ ಉತ್ತರ ಇದೆ. ಜನ ಏನು ಮಾಡ್ತಾರೆ ಅಂದರೆ ತಪ್ಪರ್ಥವಾಗಿ ಹೋದಲ್ಲ ಎಷ್ಟು ಸುಲಭ ಹೇಳ್ತಾರೆ ಅಂತೇಳಿ. ಆ್ಯಕ್ಚುಲಿ ಮೋಸ ಮಾಡ್ತಿದ್ದಾರೆ ನಿಜವಾದ ಅರ್ಥದೊಳಗೆ. ಅದೇ ಪೇಶಸ್ಕಾರಿ ಆಗೋದಿಲ್ಲ. ಏನಾಗುತ್ತೆ, ಪಾಠ ಹೇಳಿಕೊಡ್ತಾರೆ ಮೇಷ್ಟ್ರು, ಎಮ್ ಎಸ್ ಸಿ, ಇವರು ಮೇಷ್ಟಿ ಆಗಿಬಿಡ್ತಾನೆ ಹುಡುಗ, ಮೇಷ್ಟ್ರ ಆಗಿಬಿಡ್ತಾನೆ ಕೊನೆಗೆ. ಅಲ್ಲಿ ರಸ್ತೆಯಲ್ಲಿ ಪೋಸ್ಟ್ ಸಿಗುತ್ತೆ, ಅದೇ ಮೇಷ್ಟ್ರ ಆಗ್ತಾನ? ಇಲ್ಲ, ಅವನು ಬೇರೆ ಇವನು ಬೇರೆ. ಇದು ಮಾತ್ರ ಅರ್ಥ ಮಾಡಿಕೊಂಡ್ರೆ ಲೋಕದಲ್ಲೇ ಕಾಣಿಸ್ತಾ ಇತ್ತು ಸಾಮ್ಯ. ಯಾವುದೇ ಕೋರ್ಸ್ ಮಾಡಿದರೂ ಕೂಡ ಕೋರ್ಸ್ ಮಾಡಿದ ಸಾಮ್ಯ ಬಂತೆ ಹೊರತು, ಕೆಲಸಕ್ಕೆ ಸೇರಿದ ಕೆಲಸಕ್ಕೆ ಸೇರಿದ ಸಾಮ್ಯ ಬಂತೆ ಹೊರತು ವ್ಯಕ್ತಿತ್ವ, ವ್ಯಕ್ತಿತ್ವದಲ್ಲಿ ಐಡೆಂಟಿಟಿ ಬರಲಿಲ್ಲ, ಅದು ಬರೋ ಚಾನ್ಸೇ ಇಲ್ಲ. ಆದ್ದರಿಂದ ದೃಷ್ಟಾಂತ ಪ್ರಕಾರ ಕೂಡ ಜೀವ ಜೀವನಾಗೇ ಉಳಿತಾನೆ ಹೊರತು ಜೀವರೇನಾಗೋದಿಲ್ಲ, ದೇವರಾಗೋದಿಲ್ಲ. ಇನ್ನೊಂದು ಮುಖ ಅವರು ಯೋಚನೆ ಮಾಡದೆ ಏನು ಮಾಡಿಬಿಡ್ತಾರೆ, ಈ ಸಭೆಗಳಲ್ಲಿ ಚಪ್ಪ ಹೊಡಿಸ್ಕೊಬಿಡ್ತಾರೆ, ಸಭೆಗಳಲ್ಲಿ ಚಪ್ಪ ಹೊಡೆದಾಕ್ಬಿಡಿ, ಯಾರು ಗೊತ್ತಿಲ್ಲದ ಜನಗಳು ಇನ್ನೊಂದು ಮುಖ ನೋಡದೇ ಇಲ್ಲ, ಅವರು ಮೋಸ ಹೋಗಿಬಿಡ್ತಾರೆ. ಹಾಗೆಲ್ಲ ಅವಕಾಶ ಕೊಡಬಾರದು. ಕೀಟಃ ಪೇಶಸ್ಕರಂ ಧ್ಯಾಯನ್ ಕುಡ್ಯಾಂತೇನ ಪ್ರವೇಶಿತಃ ಯಾತಿ ತತ್ ಸಾಮ್ಯತಾಂ ರಾಜನ್ ಸರ್ವ ಪೂರ್ವರೂಪ ಅಸಂತ್ಯಜನ್. ಇದಿಷ್ಟು ಆಯ್ತು ರೀ, ಒಟ್ಟು ಎಷ್ಟು 24 ಮುಗಿತಿ. ಏವಂ ಗುರುಭ್ಯ ಏತೆಭ್ಯ ಯಾಮೇ ಶಿಕ್ಷಿತಾಮತಿ ಸ್ವಾತ್ಮೋಪಶಿಕ್ಷಿತಾಂ ಬುದ್ಧಿಂ ಶೃಣು ಮೇ ವದತಃ ಪ್ರಭೋ. ಏವಂ ಗುರುಭ್ಯ ಏತೆಭ್ಯ ಯಾಮೇ ಶಿಕ್ಷಿತಾಮತಿ ಏವಂ ಹೀಗೆ ಏತೆಭ್ಯ ಗುರುಭ್ಯ ಈ ಗುರುಗಳಿಂದ ಮೇ ಮತಿ ಶಿಕ್ಷಿತ ನನಗೆ ಜ್ಞಾನ ಬಂತು. ಈ ರೀತಿಯ ಗುರುಗಳಿಂದ ನನಗೆ ಜ್ಞಾನ ಬಂತು ಅಂತ ಒಪ್ಪಿಕೊಂಡ ಅಂದರೆ ನೋಡಿ ಕಲ್ತಿದ್ದಕ್ಕೆ ಗುರು ಅಂತ ಅಕ್ಸೆಪ್ಟ್ ಮಾಡಿಬಿಟ್ಟ. ಇದು ಹೇಳಿ ಕಲ್ತಾಗಲು ಗುರು ಅಲ್ಲ ಅಂತ ತಿಳ್ಕೊಂಡ್ರೆ, ಇದರಲ್ಲೂ ಕೂಡ ಒಂದು ಅಕ್ಷರಂ ಕಲಿಸಿದಾತಂ ಗುರುಂ ಅಂತ ಹೇಳ್ತಾರೆ ಸಾಮಾನ್ಯ ಲೋಕದಲ್ಲಿ. ಅಂಥ ಹೊತ್ತಿನಲ್ಲಿ ಇವತ್ತು ಕೂಡ ಈ ಸಾಮಾನ್ಯ ಎಷ್ಟು ಕೆಟ್ಟ ಹೋಗಿದ್ದರು ಇವತ್ತಿನ ಕಾಲ ಲೌಕಿಕದೊಳಗೆ ಇರ್ತಾರಲ್ಲ, MLA ಅಂತೆಲ್ಲ ಆಗಲ್ಲ ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಅವರೆಲ್ಲ ಫೇಲ್ ಆಗಿ ಕಾಪಿ ಹೊಡೆದು ಬಂದು ಬರೋದು ಇರ್ತಾರೆ ಸಾಮಾನ್ಯವಾಗಿ, ಕ್ಲಾಸಿಗೆ ಅಭ್ಯಾಸ ಇಟ್ಕೊಂಡಿರೋದಿಲ್ಲ. ಅಂಥದ್ದು ಅವ್ರ ಮೇಷ್ಟ್ರುಗಳ್ಯಾರು ಅಕಸ್ಮಾತ್ ಸಿಕ್ಕರೆ ಅವನೊಡೆ ಮಿನಿಸ್ಟ್ರು MLA ಆಗಿಬಿಟ್ಟಿರ್ತಾರೆ, ಮೇಷ್ಟ್ ಹಾಗೆ ಇರ್ತಾನೆ ಪಾಪ. ಯಾವುದಕ್ಕೆ ಕಾರಣ ಕೇಳೋಕೆ ಇದ್ದಂತಕೊಂಡು ನಮಸ್ಕಾರ ಸರ್ ಅಂತಾರೆ ಸಾಮಾನ್ಯವಾಗಿ. ನನ್ನ ಕಂಡ್ರೆ ನೋಡಿದೆ ಅಂತ ಎಷ್ಟೋ ಕಡೆಗೆ ಅವ್ರು ಹೊರಗೆ ಕಳಿಸಿರ್ತಾರೆ ಇವನು ಎಷ್ಟೋ ಸತ್ಯ ಕೆಟ್ಟೋಟು ಹೊಡೆದಿರ್ತಾನೆ ಜೋಡು ಚೆನ್ನಾಗಿ ಅಷ್ಟಾರು ಕೂಡ ಇಟ್ಕೊಂಡಿದ್ದಾರೆ. ಅವ್ರು ಕಲ್ತಿದ್ದಂತೂ ಸುಳ್ಳೇ ಸುಳ್ಳು, ಹೆಸರಿಗೆ ಮೇಷ್ಟ್ರು ಅಂತ ಹೇಳ್ತಾರೆ ಅಷ್ಟೇ. ಅಂಥದ್ದು ಏನು ಮಾಡ್ತಾರೆ ಅವ್ರು ಪಾಪ, ನಮಸ್ಕಾರ ಅಂತ ಕರೀತಾ ಅಷ್ಟರ ಮಟ್ಟಿಗೆ ಅದು ಉಳ್ಕೊಂಡಿದೆ ಅವನು. ಲೌಕಿಕದಲ್ಲಿ ಆ ಒಂದು ಉಳ್ಕೊಂಡಿದ್ದು ಏನು ತೋರಿಸುತ್ತೆ, ಗೌರವಕ್ಕೆ ಅವರು ಗುರು ಅಂತ ಕರಿಬೇಕಾಗತ್ತೆ, ಕರೆದ್ರು ಪಾಪ. ಇಲ್ಲೂ ಕೂಡ ಇಷ್ಟು ಜನ ಗುರುಗಳು ಅಂತ ನನಗಿದ್ದಾರೆ, ಇವರಿಂದ ನಾನು ಜ್ಞಾನವನ್ನು ಪಡೆದಿದ್ದೇನೆ. ಕೊನೆಗೆ ಇನ್ನೊಂದು ಹೇಳ್ತೇನೆ ಕೇಳುವಂತ, ಇದಿಷ್ಟು 24 ಜನಗಳಿಂದ ಬಂದ ಒಂದು ಜ್ಞಾನ. ಇನ್ನೊಂದು ಜ್ಞಾನ ಇದೆ, ಸ್ವಾತ್ಮೋಪಶಿಕ್ಷಿತಾಂ ಬುದ್ಧಿಂ. ನನ್ನ ದೇಹದಿಂದೇ ಒಂದು ವಿಷಯ ಕಲ್ತ್ಕೊಂಡೆ ನಾನು ಅಂತ ಹೇಳ್ತಾರೆ, ನನ್ನ ದೇಹ ನೋಡಿಯೇ ಒಂದನ್ನು ಕಲ್ತ್ಕೊಂಡೆ. ಬುದ್ಧಿಂ ಶೃಣುಮೇ ವದತಃ ಪ್ರಭೋ ಸ್ವದೇಹಾತ್ ಶಿಕ್ಷಿತ ಮತಿಮಾಹ ಸ್ವಾತ್ಮೇತಿ. ನನ್ನ ದೇಹದಿಂದೇ ಒಂದು ಪಾಠವನ್ನು ನಾನು ಕಲಿತೆ, ಏನದು ಅಂತ ಹೇಳ್ತಾರೆ. ದೇಹೋ ಗುರುರ್ ಮಮ ವಿರಕ್ತಿ ವಿವೇಕ ಹೇತು ಬಿಭ್ರತ್ಸ್ಮ ಸತ್ವ ನಿಧನಂ ಸತತಾತ್ಯುದರ್ಕಂ ತತ್ವಾನ್ಯನೇನ ವಿಮೃಶಾಮಿ ಯಥಾ ತಥಾಪಿ ಪಾರಕ್ಯಮಿತ್ಯವಸಿತೋ ವಿಚರಾಮ್ಯಸಂಗ. ದೇಹ ಗುರು ಮಮ ವಿರಕ್ತಿ ವಿವೇಕ ಹೇತು. ಈ ದೇಹ ನನಗೆ ಗುರು, ಅದಕ್ಕೆ ವಿರಕ್ತಿಗೆ ಕಾರಣ, ವಿವೇಕಕ್ಕೆ ಕಾರಣ. ವಿರಕ್ತಿಗೂ ಕಾರಣ, ವಿವೇಕಕ್ಕೂ ಕಾರಣ. ವಿರಕ್ತಿ ವಿವೇಕ, ವಿರಕ್ತಿ ಬಂದರೆ ವಿವೇಕ ಬರುತ್ತೆ. ವಿಭ್ರತ್ಸ್ಮ ತತ್ವ ನಿಧನಂ ಸತತಾತ್ಯುತರ್ಕಂ ತತ್ವಾನಿ ಅನೇನ ವಿಮೃಶಾಮಿ ಯಥಾ ತಥಾಪಿ ಪಾರಕ್ಯಮಿತ್ಯವಸಿತೋ ವಿಚರಾಮ್ಯ ಪ್ರಸಂಗ. ಎಕ್ಸ್ಪ್ಲೇನ್ ಮಾಡ್ತಾರೆ, ದೇಹೋ ಮಮ ಗುರು ಇತಿ ಯವೈಹಿ ಇತ್ಯನ್ವಯ. ಇದನ್ನು ದೇವರು ನಾನು ತಿಳ್ಕೋಬೇಕು ಅಂತ ಅರ್ಥ. ಕುತೋ ಅತ್ರ ವಿರಕ್ತಿ ಸತ್ವಂ ಫಲಜ್ಞಾನ ಸಮಾಹಾರೋ ವಿಧೀಯತೆ ಅಸ್ಮಿನ್ ಪರಮೇಶ್ವರ ಇತಿ ಸತ್ವ ನಿಧನ ತಂ. ಈ ದೇಹ ಏನು ಅಂದರೆ ಪರಮಾತ್ಮನನ್ನು ಒಳಗೊಂದಿರತಕ್ಕಂಥದ್ದು. ಸತತಂ ಅತಿಶಯನ ಉಚ್ಚೈಹಿ ಜ್ಞಾನಸುಖ ಸ್ವರೂಪ ಉದರ್ಕ ಭಗವಾನ್ ತಂ ಬಿಭ್ರ ದೇಹ. ದೇಹದೊಳಗೆ ನಾನಿದ್ದೇನೆ, ನನ್ನೊಳಗೆ ದೇವರಿದ್ದಾನೆ. ಎಂಥ ದೇಹ ಇದು, ದೇವರನ್ನು ಹೊತ್ಕೊಂಡು ಓಡಾಡ್ತಿದೆಯಲ್ಲ. ವಿರಕ್ತಿ ವಿವೇಕ ಹೇತುತ್ವ ಸತ್ವರಿಧಸ್ಯ ಸತತಾತ್ಯುತರ್ಕಶ್ಚ ಹರೇಹೇ ಅಧಿಷ್ಠಾನತ್ವಾಚ್ಯ ಯಥಾವತ್ ತತ್ವವಿಚಾರ ಸಾಧನತ್ವಾಚ್ಯ ಗುರುತ್ವಮಿತ್ಯರ್ಥ. ದೇಹದಿಂದ ಜ್ಞಾನ ಬಂದರೆ ಗುರು. ದೇಹದಿಂದ ಏನು ಬರುತ್ತೆ, ಸಾಧನ ಶರೀರ ಇದು. ಜ್ಞಾನ ಬರುತ್ತೋ ಇಲ್ಲ ಇದರಿಂದ, ಅದಕ್ಕೆ ಗುರು ಇದು. ಗೊತ್ತಾಯ್ತಾ, ದೇಹ ಉಳಿಸ್ಕೊಳ್ಳೋದು ಯಾತಕ್ಕೆ ಮುಖ್ಯ ಅಂದರೆ, ಜ್ಞಾನ ಸಂಪಾದನೆಗೆ ಬುದ್ಧಿ ಬೇಕು. ಬುದ್ಧಿ ಇತ್ಯಾದಿ ಇರಬೇಕಾದ್ರೆ ದೇಹದ ಆಶ್ರಯ ಬೇಕು. ಆದ್ದರಿಂದ ಜ್ಞಾನಕ್ಕೆ ಸಾಧನವಾಗಿರೋದ್ರಿಂದ ದೇಹವೇ ಗುರು. ಸರಿ, ಹೇಯತ್ವಂ ಕುತಃ ಇತಿ ತತ್ರಾಹ. ಮತ್ತೆ ಇನ್ನೊಂದು ಕಲ್ತ್ಕೊಂಡೆ, ದೇಹ ಏನಿದು ಪರಾಧೀನ ಇದು. ದೇಹ ಪರಾಧೀನ, ಸೊ ನಾವೆಲ್ಲ ಪರಾಧೀನ ಅಂತ ಅರ್ಥ ಮಾಡ್ಕೊಂಡು. ಎರಡು ವಿಷಯ ಗೊತ್ತಾಯ್ತು, ಸಾಧನೆ ಮಾಡಲಿಕ್ಕೆ ಬರುತ್ತೆ ಅನ್ನೋದು ವಿವೇಕ ಹೇತು. ಮತ್ತೆ ಇದು ಎಂಥದ್ದಿದು ಪರತಂತ್ರ, ಇನ್ನು ನಮ್ಮ ವಶದಲ್ಲಿ ಇಲ್ಲ. ದೇಹ ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳಿದೆ, ಕೈಕಾಲು ಮಾತು ಕೇಳೋದಿಲ್ಲ, ಕಾಲು ಬಿದ್ದೋಯ್ತು, ಈ ಮಾತು ಏನು ತೋರಿಸುತ್ತಿದೆ ಅಲ್ಲ, ಪರಾಧೀನ ಅಂತ ಗೊತ್ತೆ. ವೈರಾಗ್ಯಕ್ಕೆ ಕಾರಣ ವಿರಕ್ತಿ ಹೇತು ಮತ್ತು ವಿವೇಕ ಹೇತು ಎರಡೂ ಆಗಿದೆ. ತರ್ಹೇಯತ್ವಂ ಕೃತ ಇತ್ಯರ್ಥ ತಥಾಪಿ ಪಾರಕ್ಯಂ ಪರಕೀಯಂ ಮಾತೃಪಿತೃಾದೇಹೇ ಅಧೀನ ಇತ್ಯವಸಿತೋ ನಿಶ್ಚಿತ. ಹುಟ್ಟಿರ್ಲಿಕ್ಕೆ ದೇಹ ನಮ್ಮದಲ್ಲ, ತಂದೆ ತಾಯಿಗಳಿಂದ ಬರಬೇಕು. ಬೆಳೀತಿರ್ಲಿಕ್ಕೆ ಎಷ್ಟೋ ಜನ ಬೆಳೆಸ್ಬೇಕು, ಆಮೇಲೆ ನೋಡಿದರೆ ರೋಗಾದಿಗಳು, ಕೊನೆ ನೋಡಿದರೆ ಬಿಟ್ಟು ಹೋಗ್ಬೇಕು. ಎಲ್ಲ ಪ್ರೋಸೆಸ್ ನೋಡಿಬಿಟ್ರೆ ಯಾವ ಸ್ಟೇಜಲ್ಲೂ ದೇಹ ಏನದು ನಮ್ಮದಾಗಿಲ್ಲ. ದೇಹ ಸರ್ವದಾ ಅಸ್ವತಂತ್ರ. ಇದರಿಂದ ವಿವೇಕ ಬಂತು, ಜೊತೆಗೆ ವೈರಾಗ್ಯನೂ ಬಂತು. ಇದರಿಂದ ಅಸ್ವತಂತ್ರವಾದ ದೇಹ ಇಟ್ಕೊಂಡು ಏನು ಮಾಡಬೇಕು ಅನ್ನಿಸೋದ್ರಿಂದ ವೈರಾಗ್ಯ ಬಂತು. ಆದರೆ ದೇವರ ತಿಳಿದುಕೊಳ್ಳೋಕೆ ಅವಕಾಶ ಈ ದೇಹದಲ್ಲಿ ಇದೆ, ಆದ್ದರಿಂದ ಇದ್ರ ಬಗ್ಗೆ ವಿವೇಕ ಹೆತ್ತುವುದು ಗುರುತ್ವ ಭಾವನೆ ಬಂತು. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇಹವೇ ಗುರು, ಎಷ್ಟು ಅನಲೈಸ್ ಮಾಡ್ತಾರೆ. ಇದನ್ನೇ ಮನುಜ ಶರೀರ ವಿಧೇನು ಸುಖ, ನೆನೆದರೆ ಘೋರ ವಿಧೇನು ಸುಖ. ಪುರಂದರದಾಸರ ದೇವರ ನಾಮವ ದೇಹ ಸರಿಯಾಗಿ ಅರ್ಥ ಮಾಡ್ಕೊಂಡು ವೈರಾಗ್ಯ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ನೆನೆದರೆ ಘೋರ ವಿಧೇನು ಸುಖ, ಅರ್ಥ ಮಾಡ್ಕೊಳ್ಳಿ ಹೇಗಿರುತ್ತೆ ಇದು. ಅಥವಾ ಎಕ್ಸ್ರೇ ನೋಡ್ಕೊಂಡ್ರೆ ಗಾಬರಿ ಆಗುತ್ತೆ ಫಸ್ಟ್ ಅವನು, ಫೋಟೋ ನೋಡ್ಕೊಳ್ಳೋದ್ರೆ ಎಕ್ಸ್ರೇ ನೋಡ್ಕೊಳ್ಳೋದು ಬೇರೆ, ಸ್ಕ್ಯಾನ್ ಮಾಡ್ಕೊಂಡು ಇನ್ನೂ ಗಾಬರಿ ಆಗಿಬಿಡುತ್ತೆ ಅವನು. ಅರ್ಥ ಏನಂತ ಕೇಳಿದರೆ ದೇಹದ ಒಳಗೆ ನೋಡ್ತಾ ಹೋದಷ್ಟು ನಮಗೆ ಅಸಹ್ಯ ಬರುತ್ತೆ, ಗೊತ್ತಾಯ್ತಾ. ಆಗ ವೈರಾಗ್ಯಕ್ಕೆ ಕಾರಣ ಆಗಲೇಬೇಕಲ್ಲ, ವಿವೇಕಕ್ಕೆ ಕಾರಣವಾಗಿ ಇಂಥ ವಿವೇಕ ಬರೋದೇ ದೇಹದಿಂದ. ಆದ್ದರಿಂದ ವೈರಾಗ್ಯ ಹೇತು ಮತ್ತು ವಿವೇಕ ಹೇತುವಾಗಿ ದೇಹ ಇದೆ, ಇದೇ ನನಗೆ ಗುರು ಅಂತ ಹೇಳಿ. ಜಾಯಾತ್ಮಜಾರ್ಥ ಪಶು ಕೃತ್ಯ ಗುಹಾ ಬೃಹಾಪ್ತವರ್ಗಾನ್ ಉಷ್ಣಾತಿಯ ಶ್ರೇಚಿಕೀರ್ಷಯ ವಿತನ್ಮನ್ ಸೋಂತೇ ಸುಕೃಚ್ಛ್ರಂ ಅವರುದ್ಧ ಮನಃ ಸ್ವದೇಹಂ ಸೃಷ್ಟ್ವಾ ಸ್ವಬೀಜಮವಸೀದತಿ ವೃಕ್ಷಧರ್ಮ. ಜಾಯ ಆತ್ಮಜ ಅರ್ಥ ಪಶು ಭೃತ್ಯ ಗೃಹ ಆಪ್ತವರ್ಗಾನ್ ಉಷ್ಣಾತಿ ಯಹ ಶ್ರೀಚಿಕೀರ್ಷಯ ವಿತನ್ವನ್ ಸಹ ಅಂತೇ ಸುಕೃಚ್ಛ್ರಂ ಅವರುದ್ಧ ಮನಃ ಸ್ವದೇಹಂ ಸೃಷ್ಟ್ವಾ ಸ್ವಬೀಜಂ ಅವಸೀದತಿ ವೃಕ್ಷಧರ್ಮ. ಇನ್ನು ಅದನ್ನೇ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಹ ಹರಿಣ ಕರುಣಯ ಮನುಷ್ಯ ಜನ್ಮ ಪ್ರಾಪಿತೋ ಅನೇನ ದೇಹೇನ ಶ್ರೇಷ್ಠಂ ಪರಮಾತ್ಮಾನಂ ವಿನ ವಿಷಯಾನೇವ ಸೇವತೆ ತದಸ್ಯಾಯಂ ದೇಹ. ದೇಹ ಕೊಟ್ಟಿದ್ದು ದೇವರು, ಉಪಯೋಗಿಸ್ತಿರೋದು ಮಾತ್ರ ಬೇರೆ ಕೆಲಸಕ್ಕೆ. ವೃಕ್ಷ ಬೀಜಮಿವ ಸಂಸಾರ ಪರಂಪರಾರಂಭಕ ಬೀಜಮಿತಿ ಅನರ್ಥ ಹೇತುರೀತ್ಯಾಹ ಜಾಯೇತ್ಯಾದಿನ. ಹೇಗೆ ಅಂದರೆ ಜಾಯಾದೀನಾಂ ಪ್ರೇತಿಗಿರಿಷಯ ಜಾಯ ಆತ್ಮಜ ಅರ್ಥ ಪಶು ಕೃತ್ಯ ಗೃಹ ಆಪ್ತವರ್ಗಾನ್ ಕೃಷ್ಣಾದ್. ಇಷ್ಟೆಲ್ಲದ ಗಮನ ಕೊಡ್ತಾನೆ. ಮೈನಸ್ ಗಾಡ್ ದೇವ್ರ ಬಗ್ಗೆ ಯೋಚನೆ ಮಾಡೋದು. ಇವ್ಯಾರು ದೇಹ ಕೊಟ್ಟವರಲ್ಲ, ದೇಹ ಕೊಟ್ಟವರು ಯಾರು? ದೇವರು ಅಂದ್ಬಿಟ್ಟು ಬಿಡ್ತಾನೆ. ಕೆಲಸ ಕೊಟ್ಟವ್ರು ಬಿಟ್ಟು ಇನ್ನೊಂದು ಕಡೆ ಕೆಲಸ, ಸಂಬಳಕ್ಕೊಂದೇ ಬರೋದಷ್ಟೇ, ಉಳಿದಂತೆ ನಾಪತ್ತೆ. ಒಂದೇ ತಾರೀಕು ಹಾಜರಿದ್ದಾಗ ಲೆಕ್ಕ. ಅಂದರೆ ದೇವ್ರಿಗೆ ಅನ್ನ ಬಿಟ್ಟ ಮಾತ್ರ ಬೇಕು, ಕೊಟ್ಟ ದೇವರು ಬೇಡ ಅಂದ್ರೆ ಎಷ್ಟು ಅನ್ಯಾಯ. ಜಾಯಾದೀನಾಂ ಪ್ರೇತಿ ಕಿರಿಷಯ ಕರ್ಮಾಣಿ ವಿತಿನ್ವನ್ ಯೋ ಜಾಯಾದೀನ್ ಕೃಷ್ಣಾತಿ ಸಹ ವೃಕ್ಷಧರ್ಮ. ವೃಕ್ಷ ಸಮಾನ ಅವನು, ವೃಕ್ಷ ಇದ್ದಾಗ ಲೆಕ್ಕ. ಏನದು ಅಂತೆ ಸುಕೃತ್ಯ ಜಾಯ ಸುಕೃತ್ಯ ಜಾಯಾದೀನಾಂ ಪೋಷಣೆಯವ ಅವರುದ್ಧ ಮನಃ ಸ್ವಸ್ಯ ಬೀಜಮಿವ ಸ್ಥಿತಂ ಸ್ವದೇಹಂ ಸೃಷ್ಟ್ವ ಅವಸೀದತಿ ನಿತ್ಯಕ್ಲೇಶವಾನ್ ಭವತೀತ್ಯನ್ವಯ. ಯಥಾ ಏಕೋ ವೃಕ್ಷೋ ಬೀಜೇನ ಬೀಜಾಂತರ ಪರಂಪರಾರಂಭಣ ಹೇತು ತಥಾಯಂ ದೇಹೋಪಿ ಅಸಜ್ಜಾಯಾದಿ ಪೋಷಣ ರಕ್ಷಣ ಬೀಜಾಂತರೈ ದೇಹಾಂತರ ಪರಂಪರಾ ಕಾರಣಮಿತ್ಯರ್ಥ. ದೇಹದಿಂದ ಏನು ಮಾಡಿದ ಒಂದು ವೃಕ್ಷ ಇದೆ, ಅನೇಕ ಬೀಜಗಳನ್ನು ಬಿಟ್ಟು ವೃಕ್ಷ ಹೋಗುತ್ತೆ, ಅನೇಕ ವೃಕ್ಷಗಳು ಬೆಳೆಯುತ್ತೆ ಅದರಿಂದ. ಸೊ ಯಾವುದೋ ಕಾರಣದಿಂದ ಹುಟ್ಟಿ ಬಂದ, ದೇಹದ ಅನೇಕ ಕರ್ಮಗಳನ್ನು ಮಾಡ್ದ, ನೂರಾರು ಜನ್ಮಕ್ಕೆ ಕಾರಣ ಆಯಿತು. ಸೊ ಈ ದೇಹ ಏನಾಗಬೇಕಾಗ ಫಲ ಆಗೋದ್ರ ಬಂದು ಬೀಜ ಕೂತ್ಕೊಂಡ್ಬಿಡ್ತು. ಬೀಜ ಆಗಿದ್ದರಿಂದ ಏನಾಯಿತು, ಹುಟ್ಟೋದು ಸಾಯ ಶುರುವಾಯಿತು. ಅದಕ್ಕೆ ಒಂದು ದಿವಸ ಬದುಕಿದ್ರು ಕೂಡ 10 ಜನ್ಮ ಹುಟ್ಟಷ್ಟು ಕರ್ಮ ಮಾಡ್ತಾರೆ ಅಂತ ಹೇಳಿದ್ದರಿಂದ ಒಂದು ವೃಕ್ಷ ಧರ್ಮ. ಒಂದು ವೃಕ್ಷ ನೂರಾರು ಬೀಜಗಳಿಂದಾಗಿ ಅನೇಕ ಗಿಡಗಳು, ಮತ್ತು ಅದರಿಂದ ಮತ್ತೆ ಗಿಡಗಳ ಬೆಳೀತಾ ಹೋಗಾಗ ನಮಗೆ ಅರ್ಥ ಆಗುತ್ತೆ ಕರ್ಮದಿಂದ ಹೇಗೆ ಡೆವಲಪ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂದರೆ. ಒಂದು ಬೀಜದಿಂದ ಎಷ್ಟು ಮಲ್ಟಿಪ್ಲೈ ಆಗುತ್ತೆ ನೋಡಿದ್ರೆ, ಒಂದೇ ಬೀಜದಿಂದ ಒಂದು ಮರ ಬಂತು ಅಂದರೆ ಎಷ್ಟು ಬೀಜಗಳು ಲೆಕ್ಕ, ಎಷ್ಟು ವರ್ಷ ಇರುತ್ತೆ ಮತ್ತೆ ವರ್ಷಕ್ಕಷ್ಟು ಬೀಜ ಎಷ್ಟೋ ವರ್ಷ ಇರುತ್ತೆ, ಮತ್ತು ಅದು ಮತ್ತೆ ಬೀಜ ಹಾಕುತ್ತೆ, ಅದು ಮತ್ತೆ ಬೀಜ ಹಾಕುತ್ತೆ. ಇನ್ನು ಅರ್ಥ ಮಾಡಿಕೊಂಡು ಕರ್ಮದಿಂದ ಕರ್ಮ ಮಾಡೋದೇನಾಗುತ್ತೆ, ಅದು ಇನ್ಫೈನೆಟ್ ಆಗಿಬಿಡೋದ್ರಿಂದ ಎಂದೂ ಕರ್ಮದಿಂದ ಬಿಡುಗಡೆ ಆಗೋದಿಲ್ಲ. ಎಲ್ಲ ಅರ್ಥ ಮಾಡಿಕೊಂಡೆ ಅಂತೇಳಿ. ವೃಕ್ಷ ಧರ್ಮ ಜಾಯಾತ್ಮಜಾರ್ಥ ಪಶುವೃತ್ಯ ಗೃಹಾಪ್ತ ವರ್ಗಾನ್ ಉಷ್ಣಾತಿಯ ಪ್ರಿಯಚಿಕಿರಿಷಯ ವಿತನ್ವನ್ ಸೋ ಅಂತೆ ಸುಕೃಚ್ಛ್ರಂ ಅವರುದ್ಧ ಮನಃ ಸ್ವದೇಹಂ ಸೃಷ್ಟ್ವಾ ಸ್ವಬೀಜಂ ಅವಸೀದತಿ ವೃಕ್ಷಧರ್ಮ. ತನ್ನ ದೇಹವನ್ನು ಇನ್ನೊಂದು ದೇಹವನ್ನು ಸೃಷ್ಟಿಗೆ ಕಾರಣ ಮಾಡಿಕೊಂಡು ಕಳ್ಕೊಂಡು ಬಿಡ್ತಾನೆ. ವೃಕ್ಷಧರ್ಮ ವೃಕ್ಷದ ಬದುಕು ಇವನದು ಅಂತ ಹೇಳಿ. ಇದೆಲ್ಲ ಕೂಡ ಮತ್ತೆ ವೈರಾಗ್ಯಕ್ಕೆ ಕಾರಣವಾದ ಮಾತುಗಳು, ಎಕ್ಸ್ಪ್ಲನೇಷನ್ ಅದಕ್ಕೆಲ್ಲ ಕೂಡ. ಜಿಹ್ವೈ ಕಥೋ ಅಚ್ಯುತ ಜಿಹ್ವೈ ಕಥೋ ಅಮುಂ ಅಪಕರ್ಷತಿ ಕರ್ಹಿ ತರ್ಷಾ ಶಿಷ್ಣೋ ಅನ್ಯತಃ ತ್ವಗುದರಂ ಶ್ರವಣಂ ಕುತಶ್ಚಿತ್ ಪ್ರಾಣ ಅನ್ಯತಃ ಚಪಲದೃಕ್ ಕ್ವಚ ಕರ್ಮಶಕ್ತಿ ಕ್ವ ಬಹ್ಯ ಸಪತ್ನ ಇವ ಗೇಹ ಪತಿಂ ಲುನಂತಿ. ಪ್ರಹ್ಲಾದ ಸ್ತೋತ್ರ ಇದೇ ಅಂಥದ್ದೇ ಮಾತು ಬಂದಿದೆ. ಹೇಗಿದ್ದಾನೆ ಜೀವ ಅಂದರೆ, ಈ ದೇಹದೊಳಗೆ 11 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 1 ಜ್ಞಾನೇಂದ್ರಿಯ, 1 ಮನಸ್ಸು ಅಂತಃಕರಣ. ಅಲ್ಲೇನಾಗಿದೆ ಈಗ, ಜಿಹ್ವ ಏಕತಃ ಅಮುಂ ಉಪಕರ್ಷತಿ, ಒಂದು ಕಡೆ ನಾಲಿಗೆ ಒಂದು ಕಡೆ ಹೇಳ್ಕೊಂಡು ಹೋಗ್ತಾ ಇದೆ. ಕರಿಹಿ ತರ್ಷ ಶಿಷ್ಣ್ಯಃ ಅನ್ಯತಃ ತ್ವಗುದರಂ ಶ್ರವಣಂ ಕುತಸ್ಥಿತ್ತ. ಶಿಷ್ಯ ತ್ವಕ್ ಉದರ ಶ್ರವಣ ಅವನು ಹೇಳ್ಕೊಂಡು ಹೋಗ್ತಾ ಇವೆ ಒಂದೊಂದು ಒಂದು ಕಡೆಗೆ. ಘಾಣ ಮತ್ತು ಮೂಗು ಒಂದು ಕಡೆಗೆ, ಅನ್ಯತಃ ಚಪಲದೃಕ್ ಮತ್ತು ದೃಷ್ಟಿ ಒಂದು ಕಡೆ. ಏ 11 ಇಂದ್ರಿಯ ಅವನು ಹೇಳ್ಕೊಂಡು ಹೋಗ್ಬಿಡುತ್ತಲ್ಲ. ತ್ವಚ ಕರ್ಮಶಕ್ತಿ ಬಹ್ಯ ಸಪತ್ನೆ ಇವ ಗೇಹಪತಿ ಮ್ಲೂನನ್. ಅನೇಕ ಹೆಂಡಿರು ಒಬ್ಬ ಗಂಡನ್ನು ಬೀಳ್ಸಾಗಿದೆ ಅಂತ ಹೇಳ್ತಾರೆ. ತಾತ ಹೇಳ್ತಾರೆ, ಇಬ್ಬರು ಹೆಂಡಿರ ಸುಖವ ಹಿಂದೂ ಗಂಡೆ ಅಂತ ಹೇಳ್ತಾರೆ. ಇಬ್ಬರಲ್ಲ, ಎಷ್ಟು ಜನ ಇದ್ದಾರೆ ಇಲ್ಲಿ? ಭಾರಿ ಜನ ಇದ್ದಾರೆ. ಒಬ್ಬೊಬ್ಬರು ತಮ್ಮ ಲೈಕಿನ ಪ್ರಕಾರ ಹೊರಟುಬಿಟ್ರೆ ಇವನ ಗತಿ ಏನಾಗಬೇಕು ಅಂತ ಹೇಳ್ತಾರೆ. ಅದೇ ನಡೆದಿರೋದು. ದಿಸ್ವೇಟ್ ಅಮುಂ ಸಂಸಾರಿಣಂ ಗರ್ಭಶಕ್ತಿ ಪಾಣ್ಯಾದಿ ರಕ್ಷಣ ಪೂರ್ವಾಸೃಷ್ಟ ಶಕ್ತಿ ಇರುವ. ಇಷ್ಟೆಲ್ಲ ಕೊಟ್ಟರೆ ಮಾಡ್ತಿರೋದೇನೀಗ, ದೇವರಿಗೆ ಅಧೀನನಾಗೋದ್ರ ಬದಲು ಲೋಕದಲ್ಲಿ ಕಾಣ್ತಾ ಇದೆ. ಮಗನ ಕಟ್ಬಿಟ್ಟು ಬೆಳೆಸಿರ್ತಾರೆ, ಮದುವೆ ಆದಷ್ಟು ಕೈಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ದೇವ್ರು ಕಟ್ಬಿಟ್ಟು ಹುಟ್ಟಿಸ್ತಾ ಆಗಿದ್ದೇನೆ ಇಲ್ಲಿಗೆ, ಯಾರು ಎಲ್ಲೆಲ್ಲ ಇದ್ರೆ ಹೇಳ್ಕೊಂಡೋಯ್ತು ಕಟ್ಟೆ ಮುದೋಯ್ತು ಅಂತ ಆಯ್ತಾ. ದೇವರು ಕಷ್ಟ ಬಿಡಿಸಲಿ ಅಂತ ಉಪಯೋಗ ಮಾಡಿ ಕಷ್ಟಪಟ್ಟು ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ, ಅನುಗ್ರಹ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿದರೆ ದೇವರು, ಇವ್ರು ಮಾಡಿಕೊಂಡಿದ್ದೇನು? ಪೂರ್ತಿ ಕೈ ಕೊಟ್ಬಿಡ್ತಾರೆ. ಲೋಕದೊಳಗೆ ತಂದೆ ತಾಯಿ ಕೈ ಕೊಡೋ ಅಭ್ಯಾಸ, ದೇವರಿಗೆ ಕೈ ಕೊಟ್ಟು ತಂದೆ ತಾಯಿ ಕೊಡೋದೇನು ಆಶ್ಚರ್ಯ ಅಂತ ಹೇಳ್ತಾರೆ. ಎಲ್ಲದನ್ನು ಕೂಡ ದೇವರನ್ನೇ ಬಿಟ್ಟ ಮೇಲೆ ದೇಹ ಕೊಟ್ಟಂಥ ತಂದೆ ತಾಯಿಯನ್ನು ಬಿಡೋದೇನು ಆಶ್ಚರ್ಯ ಅಲ್ಲ. ಅದಕ್ಕೆ ಮಾತೃದೇವೋಹವ ಪಿತೃದೇವೋಹವ ಅಂತ ಹೇಳಿದಾಗ ತಾಯಿಯೊಳಗೆ ದೇವರಿದ್ದು ಮಾಡಿಸಿದ್ದಾನೆ ಅಂತ ಅರ್ಥ ಮಾಡ್ಕೊ, ತಂದೆಯೊಳಗೆ ದೇವರಿದ್ದು ಮಾಡಿಸಿದ ಅರ್ಥ ಮಾಡ್ಕೊ, ಒಂದು ಸಂದೇಶ ಇರೋದರಿಂದ ಪ್ರತಿಯೊಂದು ಸತ್ಯ ಕೂಡ ಯಾರೇ ಏನೇ ಉಪಕಾರ ಮಾಡಿದರೂ ಒಳಗೆ ದೇವರು ನಿಂತು ಮಾಡಿಸಿದ್ದಾನೆ ಅಂತ ಗೊತ್ತಾದರೆ ದೇವರಲ್ಲಿ ಭಕ್ತಿ ಸಹಜವಾಗಿ ಬಹಳ ಜಾಸ್ತಿ ಆಗುತ್ತೆ. ಅದೇ ವಿವೇಕ ಹೇತುವಾಗುತ್ತೆ. ಮಿಸ್ಯೂಸ್ ಮಾಡಿದಾಗ ವಿರಕ್ತಿ ಹೇತು, ಇದು ವಿವೇಕ ಹೇತು ಅಂತ ತಿಳ್ಕೊಂಡ್ರೆ ಸರಿ. ಜಿಹ್ವೈಕತಃ ಅಮುಂ ಅಪಕರ್ಷತಿ ಕರಿಹಿ ತರ್ಷ ಶಿಷ್ಣ, ತರ್ಷ ಅಂದರೆ ಆಸೆ. ಶಿಷ್ಣ ಅನ್ಯತಃ ತ್ವಕ್ ಉದರಂ ಶ್ರವಣಂ ಕುತಶ್ಚಿತ್, ಘ್ರಾಣ ಅನ್ಯತಃ ಚಪಲದೃಕ್ ವಚ ಕರ್ಮಶಕ್ತಿ ಬಹ್ಯ ಸಪತ್ನ ಇವ ಗೇಹಪತಿ ಮುಲುನಂತಿ. ಸೃಷ್ಟ್ವಾ ಪುರಾಣಿ, ಈಗ ದೇಹದ ಮಹಿಮೆ ಹೇಳ್ತಾರೆ, ಅಷ್ಟು ದೊಡ್ಡ ದೇಹ ಇದು ಅಂತ ಕೇಳಿದರೆ, ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯ ಆತ್ಮಶಕ್ತ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್ ತೈಹಿ ತೈಹಿ ಅತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧಧಿಷಣ ಉದಮಾಪದೇವ. ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯ ಆತ್ಮಶಕ್ತಿಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗದಂಶ ಮತ್ಸ್ಯಾನ್. ಸೃಷ್ಟ್ವಾ ಪುರಾಣಿ ವಿವಿಧಾನಿ, ಪುರ ಅಂದರೆ ದೇಹ, ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅನೇಕ ವಿಧವಾದ ದೇಹಗಳನ್ನು ಪರಮಾತ್ಮ ಏನು ಮಾಡಿದ, ಅಜಯ ಆತ್ಮಶಕ್ತಿಯ ಅನಾದಿರೀತ್ಯವಾದಂತಹ ತನ್ನ ಶಕ್ತಿಯಿಂದ ಪರಮಾತ್ಮ ಸೃಷ್ಟಿ ಮಾಡಿದ. ಏನೇನು ಸೃಷ್ಟಿ ಮಾಡಿದ? ವೃಕ್ಷಾನ್ ವೃಕ್ಷಗಳನ್ನು ಸೃಷ್ಟಿ ಮಾಡಿದ. ಸರೀಸೃಪ ಪಶೂನ್ ಸರೀಸೃಪಗಳನ್ನು ಪಶುಗಳನ್ನು, ಖಗ ಪಕ್ಷಿಗಳನ್ನು, ದಂಶ ಕಚ್ಚತಕ್ಕಂತಹ ಈ ತೆಗಣಿ ಮೊದಲಾದ ಪ್ರಾಣಿಗಳನ್ನು, ಮತ್ಸ್ಯಾನ್ ಮೀನು ಮೊದಲಾದವುಗಳನ್ನು, ಇದರಲ್ಲಿ ಏನು ಸೇರಿಕೊಂಡಿದೆ, ಭೂಚರ ಜಲಚರ ಖೇಚರ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಅವನ್ನೆಲ್ಲ ಸೃಷ್ಟಿ ಮಾಡಿದ ಪರಮಾತ್ಮ. ತೈಸ್ತೈರ ಅತುಷ್ಟ ಹೃದಯ, ಪರಮಾತ್ಮ ಸಮಾಧಾನ ಆಗಲಿಲ್ಲ. ಯಾಕೆ? ಯಾವು ಕೂಡ ಏನು ಮಾಡೋಕ್ಕೆ ಸಾಧ್ಯತೆ ಇರಲಿಲ್ಲ, ಸಾಧನೆ ಮಾಡೋ ಸಾಧ್ಯತೆ ಇರಲಿಲ್ಲ. ಅದೇನು ಮಾಡಿದ? ಅತುಷ್ಟ ಹೃದಯ ಪುರುಷಂ ವಿಧಾಯ, ಅವನಿಗೇನು ಮಾಡಿದ? ಮನುಷ್ಯ ದೇಹವನ್ನು ಕೊಟ್ಟ. ಮನುಷ್ಯ ದೇಹದ ವೈಶಿಷ್ಟ್ಯ ಏನು ಅಂದರೆ, ಬ್ರಹ್ಮಾವಬೋಧ ಧಿಷಣ, ಧಿಷಣ ಅಂದರೆ ಬುದ್ಧಿ, ಅವಬೋಧ ಅಂದರೆ ತಿಳಿಯೋದು, ಬ್ರಹ್ಮ ಅಂದರೆ ದೇವರು. ದೇವರು ತಿಳಿತಕ್ಕಂಥ ಬುದ್ಧಿ ಇರೋ ಒಂದೇ ಪ್ರಾಣಿ ಅಂದರೆ ಯಾವುದು? ಮನುಷ್ಯ. ಬೇರೆ ಯಾವ ಪ್ರಾಣಿಗಳಿಗೂ ಯಾವ ಕಾನ್ಸೆಪ್ಟ್ ಇಲ್ಲ, ದೇವರು ತಿಳ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ಇರೋದು ಯಾರಿಗೆ? ಬುದ್ಧಿ ಮನುಷ್ಯನಿಗೆ ಮಾತ್ರ. ಅದಕ್ಕೆ ಬುದ್ಧಿಯಿಂದ ದೇವರನ್ನು ತಿಳ್ಕೊಳ್ಬೇಕು, ಕಣ್ಣಿಗೆ ಕಾಣೋದಿಲ್ಲ ದೇವರು, ಬುದ್ಧಿಯಿಂದ ತಿಳ್ಕೊಳ್ಬೇಕು. ಉದಮಾಪ ದೇವ, ದೇವರೇನು ಮಾಡಿದ್ರು? ನನ್ನ ಸೃಷ್ಟಿ ಮಾಡಿಬಿಟ್ಟು ಓ ಭಾರಿ ಚೆನ್ನಾಗಿತ್ತು ಸರ್, ತನ್ನ ಸೃಷ್ಟಿಯಿಂದ ಸಂತೋಷ ಪಟ್ಟುಬಿಟ್ಟೆ. ಇದು ಅರ್ಥ ಏನು ಅಂದರೆ, ದೇವರು ಕೊಟ್ಟದ್ದು ಬಹಳ ದೊಡ್ಡದಾಗಿರತಕ್ಕಂಥ ಸಾಧನ ಶರೀರ ಇದು, ಇದ್ದದನ್ನು ಹಾಳು ಮಾಡಿಕೊಂಡ್ರೆ ಎಷ್ಟು ಅನ್ಯಾಯ. ಮತ್ತೆ ಬರೋದು ಸುಲಭನ? ದೇಹ ಕೊಡೋ ಶಕ್ತಿ ಯಾರಿಗಿದೆ ಜಗತ್ತಿನೊಳಗೆ? ಸಾಧ್ಯನೇ ಇಲ್ಲ. ದೇಹ ಕೊಡೋದು ಬೇಡ, ಬುದ್ಧಿ ಕೊಟ್ಟರೆ ಸಾಕೆ. ಬುದ್ಧಿ ಕೊಡೋ ಶಕ್ತಿ ಯಾರಿಗಿದೆ ಜಗತ್ತಿನಲ್ಲಿ? ಎಲ್ಲೆಲ್ಲೂ ಬುದ್ಧಿ ಮಾರಲಾಗುತ್ತದೆ ಅಂತಿಲ್ಲ, ಬುದ್ಧಿ ಸಿಗುತ್ತದೆ ಅಂತಿಲ್ಲ. ಅದು ಬುದ್ಧಿ ಚೇಂಜ್ ಮಾಡೋಕ್ಕೂ ಬರೋದಿಲ್ಲಿ. ಮತ್ತೆ ಕೆಟ್ಟ ಬುದ್ಧಿ ಕೆಟ್ಟ ಬುದ್ಧಿ, ಒಳ್ಳೆ ಇಲ್ಲದ ಎಲ್ಲ ಕೈದಿಗಳನ್ನ ಏನು ಮಾಡಬಹುದಾಗಿತ್ತು? ಅವರು ನಿಜಕ್ಷಣ ಕೊಟ್ಟು ಎಲ್ಲ ಒಳ್ಳೆಯ ಮಾಡಿ ಕಳಿಸ್ಬಿಡ್ಬೋದಾಗಿತ್ತು. ಏನು ಮಾಡಿದ್ರು ಸಾಧ್ಯ ಆಯಿತು? ಅದು ಸ್ವರೂಪ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ದೇಹ ಕೊಡೋಕ್ಕೆ ಸಾಧ್ಯ ಇಲ್ಲ, ಇವೆಲ್ಲ ಲಿಮಿಟ್ಗಳಿವೆ. ಮಳೆ ಕೊಡೋ ಸಾಧ್ಯತೆ ಇಲ್ಲ, ಗಾಳಿ ಬೆಳಕು ಎಲ್ಲ ಯಾರ ಕೈಯಲ್ಲಿರೋದು? ಎಲ್ಲ ದೇವ್ರಿಗೆ ಇದ್ದಾಗ. ಸೂರ್ಯ ಕೊಡೋ ಬೆಳಕನ್ನು ಕೊಡೋ ಶಕ್ತಿ ಯಾವ ವಿಜ್ಞಾನಕ್ಕೂ ಇಲ್ಲ. ಸೂರ್ಯ ಬರಬೇಕು, ಬೆಳಕು ಕೊಡಬೇಕು, ಇದೆಲ್ಲ ಯೋಚನೆ ಮಾಡಿದರೆ ನೀವು ಹೇಳ್ಬೇಕು ಅದಕ್ಕೆಲ್ಲ ಅಲ್ಲೇ ಏನು ಎಲ್ಲ ಗ್ರಂಥಗಳು ಪಾಠ ಪ್ರವಚನ ನಿಂತು ಹೋಯಿತು ಗೊತ್ತಾಯ್ತಾ. ತರ್ಕದ ಪಾಠ ಶುರುವಾಯಿತು, ತರ್ಕ ಇತ್ಯಾದಿ ಪಾಠ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನೂ ಬುದ್ಧಿ ಕೆಡಕ್ಕೆ ಶುರುವಾಗ ಅವನ್ನೆಲ್ಲ ಪಾಠ ಯಾತಕ್ಕೆ ಮಾಡಬೇಕು, ಒಂದು ಸ್ಟೇಜಲ್ಲಿ ಮಾಡಬೇಕು ಅಷ್ಟೇ. ಹುಡುಗರಿಗೆ ಪಾಠ ಬೆಳೆಸಲ್ಬಿಟ್ಟು ಮಿಲಿಟ್ರಿ ಕಲಿಸಿದ್ರೆ ಹಾಗಾಗ ಹುಡುಗರಿಗೆಲ್ಲ ಕಡ್ಡಿ ಹಿಡಿದ ಕಲಿಸಿಬಿಡುತ್ತೆ, ಬರೀ ಬೇಟ್ರ ಹೊಡೆದಾಕ್ಬಿಡ್ತಾರೆ. ಬನ್ನಿ ಹುಡುಗರು ಏನು ಕಲಿಸ್ಬೇಕು ಫಸ್ಟ್ ಅದನ್ನು, ಈ ವಾದ ಕಥೆಗಳು ಭಾಳ ಬುದ್ಧಿ, ವಾಕ್ಯಾರ್ಥ ಎಲ್ಲ ಯಾತಕ್ಕೆ ಬೇಕು, ಚಿತ್ರವನ್ನು ಸೋಲಿಸಕ್ಕೆ ಅದಕ್ಕೆಲ್ಲ ಬೇಕು. ಇವ್ರು ಏಕದಮ ಯುದ್ಧ ಶುರು ಮಾಡಿಬಿಟ್ರೆ ಖಂಡನೇ ರೇವಂತ್ರ ಬಂದು ಪ್ರಮೇಯಗಳೆಲ್ಲ ಅರ್ಥ ಮಾಡಿಸ್ಬಿಟ್ಟು ಆಮೇಲೆ ಹೇಳಿದ್ರೆ ಅರ್ಥ ಆಗುತ್ತೆ. ಮೊದಲು ಮೊದಲು ಇದು ಸಿವಿಲ್ ಆಗಿ ಒಬ್ಬ ಬರಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ, ಅದೇನೇ ಸಾಧನೆ ಮಾಡ್ತಾನೆ ಅವನು. ಆಮೇಲೆ ಅಧ್ಯಯನ ಪರಂಪರೆಯೇ ಕೆಟ್ಟೋಯ್ತು ದಾರಿಯಲ್ಲಿ. ತರ್ಕ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಮತ್ತೆ ತಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತು, ಬರೀ ತರ್ಕ ಪಾಠ ಹೇಳ್ಕೊಡ್ತಾರೆ. ಅವ್ರು 20-30 ಆಗಿಬಿಟ್ಟಿದ್ರು, ಆಮೇಲೆ ಶುರು ಮಾಡ್ತಾರೆ ಶಾಸ್ತ್ರ ಪಾಠ. ಅಷ್ಟೊತ್ತಿಗೆ ಆ ಕಡೆ ಇಂಟ್ರೆಸ್ಟ್ ಬಂದೋಗಿರ್ತದೆ, ಓದೋ ಬುದ್ಧಿನೂ ಕಡಿಮೆ ಆಗಿರ್ತದೆ, ನಿಂತೋಗಿರ್ತದೆ. ಅಂಥವ್ರು ಎಷ್ಟೋ ಜನ ನೋಡಿದ್ದೀನಿ, ಎಷ್ಟೋ ಜನ ಕೊನೆ ಕೊನೆ ಸಂಕಲ್ಪ ಮಾಡಿದವರಿದ್ದಾರೆ, ಆಮೇಲೆ ಬೇಚಾಡಿಬಿಟ್ಟು ವಯಸ್ಸಾದಮೇಲೆ ಯಾರೂ ತರ್ಕಕ್ಕೆ ಓದೋ ಬರಲಿಲ್ಲ, ಪಾಠಕ್ಕೆ ಬರೋರು ಕಡಿಮೆ ಆದರು, ಯೋಚನೆ ಮಾಡ್ತಾ ಕೂತ್ಕೊಂಡ್ರು, ಆಯಿತು ಓದೋಣ ಅಂತ ಶುರು ಮಾಡಿದ್ರು. ಭಾಳ ಪ್ರಸಿದ್ಧ ಆಚಾರ್ಯರ ಕಥೆಗಳವೆಲ್ಲ ಗೀತಾ ಭಾಷೆ ಓದೋ ಶುರು ಮಾಡಿ ಆಮೇಲೆ ಅಂತ ಅಳ್ಕೊತ ಕೊಡ್ತಿದ್ರಂತ. ಎಂಥ ಅನ್ಯಾಯ, ಇಂಥ ಗ್ರಂಥ ಪಾಠ ಹೇಳೋದು ಬಿಟ್ಟುಬಿಟ್ರಿ, ಏನೋ ಪಾಠ ಹೇಳ್ಕೊಂಬಿಟ್ವಿ ನಾವೀಗ, ಆಯುಷ್ಯ ಹಾಳು ಮಾಡಿಕೊಂಡ್ವಿ ಅಂತ ಪ್ರಾಬ್ಲಮ್. ಇನ್ನಕ್ಕೆ ವಯಸ್ಸಾಗಿ ಇನ್ಮೇಲೆ ತರ್ಕ ಪಾಠ ಹೇಳೋ ಸಂಕಲ್ಪ ಮಾಡಿದವರು ಇದ್ದಾರೆ. ಟೂ ಲೇಟ್, ಅದರ ಜೊತೆಗೆ ಇದರ ಮೇಲೆ ರಾಂಗ್ ಮೆಸೇಜ್ ಕಮ್ಯುನಿಕೇಟ್ ಆಗಿಬಿಟ್ಟಿದೆ ಈಗಾಗಲೇ. ಅದು ಯೋಚನೆ ಮಾಡಬೇಕು. ಆ ಬಗ್ಗೆ ಅಧ್ಯಯನ ಪರಂಪರೆಯೇ ಸರಿ ಇಲ್ಲ. ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರ್ಣವ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಇವನು ಯಾವ ವಿದ್ಯಾಪೀಠದಲ್ಲೂ ಪಾಠ ಹೇಳೋದು, ಇವತ್ತಿಗೂ ಪಾಠ ಹೇಳೋದಿಲ್ಲ ಅಂದರೆ ಏನರ್ಥ? ಅದು ಏನು ಜ್ಞಾನ ಗೊತ್ತಾಗುತ್ತೆ ಅವ್ರಿಗೆ? ಎಷ್ಟೊತ್ತು ಸುಧಾರಣೆಗಳು ಮಾಡಿ ಪಾಠ ಪ್ರವಚನಕ್ಕೆ ಹೋಗಿರ್ತಾರೆ, ಗೊತ್ತಾಯ್ತಿಲ್ಲ, ತಪ್ಪು ತಪ್ಪು ಹೇಳ್ತಾರೆ. ಕೊನೆ ಇವರಿಗೆ ಜಾಸ್ತಿ ಗೊತ್ತಿರ್ತದೆ ಕೇಳಿದವರಿಗೆ, ಏನು ಹುಚ್ಚು ಹೇಳ್ತಾರಲ್ಲ ಅನಿಸ್ತು. ಯಾಕೆ ಓದೇ ಇಲ್ಲ ಅವ್ರಿಗೆ, ಯಾವ ವಿಷಯದಲ್ಲೂ ಓದೇ ಇರೋದಿಲ್ಲ, ಅದರಿಂದ ಹಾಗಾಗಿ ಜನಕ್ಕೆ ಉಪಯೋಗ ಆಗೋದನ್ನು ಹೇಳದೆ ಹೋಗ್ಬಿಟ್ರೆ ಏನು ಪ್ರಯೋಜನ? ಅದು ತಪ್ಪಾಗಿದೆ. ಅದರಿಂದ ಆಚಾರದ ಎಫೆಕ್ಟ್ ಆಯಿತು. ಕೃಷ್ಣಾವರ್ತ ಮಹಾರ್ಣವ ಕೇಳದೆ ಹೋದರೆ ಆಚಾರದ ಬಗ್ಗೆ ಪ್ರೀತಿ ಬರೋದೇ ಇಲ್ಲ. ಹೇಳಿ ಅದು ಎಲ್ಲೆಲ್ಲೂ ಪಾಠ ಹೇಳೋದಿಲ್ಲ. ಏನು ಮಾಡಬೇಕು ಅದಕ್ಕೆ? ಯಾಕೆ ಬೇಕು ಅಂತ ಕೇಳಿದ್ರೆ ತಾರ್ಕಿಕರು ಸೋಲಿಸಕ್ಕೆ ತರ್ಕಬೇಕು. ತಾರ್ಕಿಕರೇ ಇಲ್ಲ, ಅದೇ ಹೇಳ್ತಿರೋದು, ಇಲ್ಲೇ ಇಲ್ಲ, ಅದು ನಡೀತಿದೆ. ಇಲ್ಲೇ ಇದ್ದವ್ರನ್ನ ತೊಗೊಂಡು ತಗೋದು ಮಾಡೋದು ಅಂತ ಬೇಕಿಲ್ಲ, ಅದೇ ಹೇಳಿದ್ದಾರೆ. ಇದು ತಪ್ಪು ಕಲ್ಪನೆ ಬಂದು ಟೀಕಾರ ಸ್ಪಷ್ಟ ಬರೀತಾರೆ, ಪದ್ಮನಾಭ ತೀರ್ಥರು ಬರೀತಾರೆ, ಈ ತರ್ಕ ತರ್ಕ ಅಲ್ಲ ಅದು ಸ್ಪಷ್ಟ ಹೇಳಿಬಿಡ್ತಾರೆ. ಇಷ್ಟ ಆದರೂ ಬಿಡ, ಪಾಠ ಹೇಳ್ತಾರೆ, ಇದನ್ನು ಹೇಳಿ ಹೇಳಿ ಮತ್ತೆ ಅದನ್ನೇ ಓದ್ತಾರೆ. ಹಾಗಾಗಿ ಇದರಿಂದ ಬುದ್ಧಿ ಕೆಡಲಿಕ್ಕೆ ಶುರುವಾಗುತ್ತೆ, ಅದರಿಂದ ನಿಧಾನವಾಗಿ ಎಲ್ಲ ಕಡೆ ಹೋಗ್ಬಿಡುತ್ತೆ. ಮತ್ತು ಸದಾ ಥರದ ಪಾಠ ಹೇಳ್ಕೊಡಿ ಅಂತ ಕೇಳಿ ನಾವು ಅವಮಾನ ಮಾಡ್ತಿರ್ಕೊಂಡ್ಬಿಡ್ತಾರೆ ಪಂಡಿತರು ಹೇಳ್ಬಿಟ್ರೆ, ಅದನ್ನ ಹೇಳಕ್ಕೆ ನಾನು ಬರಬೇಕಾ? ಅಥ ಅದೇ ತರ್ಕಶಾಸ್ತ್ರ ಹೇಳಿದ್ರೆ ಖುಷಿ ಪಡ್ತೀನಿ. ಇದೆಲ್ಲ ಏನೇ ಬುದ್ಧಿ ಒಂಥರ ಪರ್ವರ್ಟ್ ಆದಾಗ ಹೋಗ್ಬಿಟ್ಟು ತಪ್ಪು. ಸದಾ ಬುದ್ಧಿ ಎಷ್ಟು ದಿವಸ ಬೇಕು ನಿಮಗೆ? 2-3 ದಿವಸದಲ್ಲಿ ಪಾಠ ಹೇಳಿಬಿಟ್ಟು ಎಫೆಕ್ಟ್ ಜನ್ಮ ಪೂರ್ತಿ ಇರುತ್ತೆ. ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ, ಪ್ರತಿ ತಿಂಗಳು ಹಾಕ್ತಾರೆ, ಎಷ್ಟು ದಿವಸ ಹಾಕ್ತಾರೆ? ಎಲ್ಲ ಜನ್ಮ ಪೂರ್ತಿ ಕಾಪಾಡೋದು ಆ ಥರ. ಮೊದಲಿಗೆ ಎಲ್ಲ ಬಂದು 15 ದಿವಸ ಒಂದು ಟ್ರೈನಿಂಗ್ ಕೊಟ್ಬಿಟ್ರೆ ವಿದ್ಯಾಪೀಠ ಸೇರಿದ ತಕ್ಷಣ ರೀತಿಯೇ ಚೇಂಜ್ ಆಗ್ತದೆ. ಅದಿಲ್ಲೇ ಇಲ್ಲ, ಇವತ್ತಿಗೂ ಮಾಡ್ತಾ ಇಲ್ಲ ಕೆಲಸ, ಅದರಿಂದ ಹಾಗೆ ಆಗ್ತದೆ. ಅದು ಎದುರಿಗೆ ಹೇಳ್ತೀವಿ ಉಪನ್ಯಾಸ ಅಲ್ಲಲ್ಲೇ ಹೇಳ್ತೀವಿ, ಪ್ರತಿ ಸರ್ತಿ ಪ್ರವಚನ ಇರೋದಾಗಲೂ ಕೂಡ ಆ ಸಭೆಗಳಲ್ಲಿ ಹೇಳಿದಾಗಲೂ ಕೂಡ ಅದು ರೆಸ್ಪಾಂಡ್ ಮಾಡೋದಿಲ್ಲ, ಇದರಿಂದ ಹೋಗ್ಬಿಡ. ದಾಸ ಆಯ್ತು ಹೇಳೋದು ಅದನ್ನ ಹೇಳ್ಕೊಡೋದಕ್ಕೆ, ಹರಿದಾಸ ಆಯ್ತು ಹೇಳ್ಕೊಟ್ಟ ಪ್ರಮೇಯಗಳು ಗೊತ್ತಾಗುತ್ತಲ್ಲ ಅದನ್ನು ಹೇಳ್ಕೊಡೋದಕ್ಕೆ, ಅದು ಹೇಳ್ಕೊಳ್ಳೋ ಬೇರೆ ಶುರು ಮಾಡ್ಬಿಟ್ಟು ಹೇಳಿದ ತಕ್ಷಣ ತಾಳ ಹಾಕಿ ಶುರು ಮಾಡ್ಬಿಟ್ಟು ಅದು ಹರಿದಾಸ ಸಾಹಿತ್ಯ ಅಲ್ಲ, ಓದಬೇಕದು. ಹೀಗಾಗಿ ದೊಡ್ಡ ಲ್ಯಾಪ್ಸ್ ಅದು, ಇಷ್ಟ ಅನುಕೂಲ ಇದ್ದರೂ ಕೂಡ ಅವರಿಗೆ ದೈತಗಳಿಗೆ ಯಾವುದೂ ಇಲ್ಲ ಅಂಥದ್ದು. ಚಿಕ್ಕ ವರ್ಲ್ಡ್ ವೈಡ್ ಪಬ್ಲಿಸಿಟಿ ಮಾಡಿಬಿಟ್ಟಿದ್ದಾರೆ, ವರ್ಲ್ಡ್ ವೈಡ್ ಪಬ್ಲಿಸಿಟಿ ಕೊಟ್ಟಿದ್ದಾರೆ, ಇದು ಯಾವುದೂ ಇಲ್ಲ. ಎಲ್ಲ ಇಟ್ಕೊಂಡು ಏನು ಮಾಡೋಕ್ಕಾಗಿಲ್ಲ ಅಂದರೆ ಪ್ರಾಪರ್ ಇದೆ, ಇಲ್ಲ ಒಂದು ಅಪ್ರೋಚ್ ಇಲ್ಲ. ಸುಷ್ಪಾ ಪುರಾಣಿ ವಿವಿಧಾನಿ ಅಜಯಾತ್ಮ ಶಕ್ತ ವೃಕ್ಷಾನ್ ಸರಿ ಶೃಪ ಪಶೂನ್ ಖಗದಂ ಶಮಚ್ಯಾನ್ ಕ್ರೈಸ್ತೈರತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾ ಬಬೋಧ ಧಿಷಣಂ ಮುದಮಾಪ ದೇವಃ ಲಬ್ಧ್ವಾ ಸುದುರ್ಲಭಮಿದಂ ಬಹು ಸಂಭವಂತೆ. ಅದಕ್ಕೆ ಅರ್ಥ ಹೇಳ್ತಾರೆ, ಇಲ್ಲಿ ಬಿಡಲಿಲ್ಲ. ಇದಾನೀ ಪರಮಪುರುಷಾರ್ಥ ಇನ್ನೊಂದಿದೆ. ಅನೇನ ಸರ್ವಭೋಗ ಆಯತನೇಭ್ಯೋ ವಿಶಿಷ್ಟ ಜ್ಞಾನೇಂದ್ರಿಯಾದಿ ಮತ್ತಯ ಪುರುಷಾರ್ಥೋಪಯೋಗಿತ್ವೇನ ಅಸ್ಯ ಶ್ರೇಷ್ಠ್ಯಾತನೇನ ರಸಾದಿ ವಿಷಯಾನ್ ವಿಚಿತ್ಯ ಪುರುಷಾರ್ಥಾಯ ಸಾಧನಾನುಷ್ಠಾನಂ ವಿಧೇಯಂ ಅನ್ಯಥಾ ಅನಂತ ಪರಂಪರಾ ತದವಸ್ಥಾ ಏವ ಇತ್ಯುಕ್ತಂ. ಉಳಿದಲ್ಲ ಸರ್ವಭೋಗಾಯತನೇಭ್ಯ, ಉಳಿದಲ್ಲ ಭೋಗ ಶರೀರಗಳು, ಯಾವುದೇ ಪ್ರಾಣಿಗಳ ಶರೀರದಲ್ಲಿ ಭೋಗಶಕ್ತಿ ಮಾತ್ರ, ಅದಕ್ಕೇನೆ ವಿಶಿಷ್ಟ ಜ್ಞಾನೇಂದ್ರಿಯಾದಿಮತ್ತಯ ಪುರುಷಾರ್ಥೋಪಯೋಗಿತ್ವೇನ ಅಷ್ಟ ಶ್ರೇಷ್ಠ. ಮನುಷ್ಯ ಜನದ ವೈಶಿಷ್ಟ್ಯ ಏನು ಅಂದರೆ ವಿಶಿಷ್ಟ ಜ್ಞಾನೇಂದ್ರಿಯ ಹೊಂದಿರತಕ್ಕಂಥ ಒಂದೇ ಒಂದು ದೇಹ ಅಂದರೆ ಮನುಷ್ಯ ದೇಹ, ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಹೇಳಿ ಶ್ರೇಷ್ಠ. ಅನೇನ ರಸಾದಿ ವಿಷಯಾನ್ ವಿಚಿತ್ಯ, ಇಲ್ಲಿ ಭಾಳ ಎಚ್ಚರಿಕೆಯಿಂದ ಬೇರೆ ಕಡೆ ಹೋಗ್ತಕ್ಕಂಥ ವಿಷಯಗಳನ್ನು ಮೇಲೆ ನಿಗ್ರಹ ಸಾಧಿಸಿಬಿಟ್ಟು ಪುರುಷಾರ್ಥಾಯ ಸಾಧನಾನುಷ್ಠಾನಂ ವಿಧೇಯಂ, ಪುರುಷಾರ್ಥಕ್ಕೋಸ್ಕರ ಸಾಧನಾನುಷ್ಠಾನವನ್ನು ಮಾಡಬೇಕು. ಅನ್ಯಥಾ ಅನರ್ಥ ಪರಂಪರಾ ತದವಸ್ಥೈವ ಇತ್ತು, ಇಲ್ಲದವರು ಅನರ್ಥ ಪರಂಪರೆ ತಪ್ಪಿದ್ದಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ತತ್ರ ಸರ್ವಸ್ಮಾತ್ ಶರೀರಸ್ಯ ಶ್ರೇಷ್ಠ್ಯಂ ಕಥಮವಸೀಯತೆ ಇತಿ ತತ್ರಾಹ ದುಷ್ಟ್ವೇತಿ ಅಜಯ ಪ್ರಕೃತಿಯ ಆತ್ಮಶಕ್ತಿಯ ಸ್ವಾಧೀನ ಸಾಮರ್ಥ್ಯೋಪೇತಯ ಪುರಾಣಿ ಶರೀರಾಣಿ ಪುರುಷಂ ಪುರುಷ ಶರೀರಂ ಅವಬೋಧ ಶಿಕ್ಷಣಂ ಜ್ಞಾನಾಶ್ರಯಂ. ತಿಳುವಳಿಕೆ ಇರತಕ್ಕಂಥ ಬುದ್ಧಿ ಇರೋದು ಮನುಷ್ಯನಿಗೆ ಮಾತ್ರ. ಇದು ಸೈಕಾಲಜಿ ದೊಡ್ಡ ಪ್ರಾಬ್ಲಮ್ ಅದು. ಡು ಅನಿಮಲ್ಸ್ ಥಿಂಕ್ ಅಂತ ಒಂದು ಪ್ರಶ್ನೆ, ಪ್ರಾಣಿಗಳು ಯೋಚನೆ ಮಾಡೋ ಶಕ್ತಿ ಇದೆಯಾ ಅಂತೆ. ಇದೆಯೋ ಇಲ್ಲ, ಕೊನೆಗೆ ಎಲ್ಲಿ ಎಷ್ಟು ತೀರ್ಮಾನ ಮಾಡ್ತಾರೆ? ಆಹಾರದ ಬಗ್ಗೆ ಅಷ್ಟೇ ಯೋಚಿಸಿ, ಹಸಿವು ಬಾಯಾರಿಕೆ ಇಷ್ಟೇ, ಇನ್ನು ಜ್ಞಾನ ಹೆಚ್ಚು ಜ್ಞಾನ ಅವಕ್ಕೆ ಇರೋದಿಲ್ಲ. ಮನುಷ್ಯರಿಗೆ ಮಾತ್ರ ಏನಿದೆ ಅದರ ಮೇಲಿದೆ. ಅದು ಅರ್ಥ ಮಾಡಿಕೊಂಡ್ರೆ ಪಶುಗಳಂತೆ ಅಷ್ಟೇ ಯೋಚನೆ ಮಾಡಿಬಿಟ್ರೆ ಮನುಷ್ಯರಿಗೂ ಪಶುರಿಗೂ ಏನು ವ್ಯತ್ಯಾಸ ಇದೆ? ಅದಕ್ಕೆ ಹೇಳ್ತಾರೆ ಅವರು, ಆಹಾರ ನಿದ್ರ ಭಯ ಬೈತು ನಾನಿ ಸಾಮಾನ್ಯ ಮೇತ ಪಶುಭಿರ್ ನರಾಣ. ಆಹಾರ ನಿದ್ರೆ ಎಲ್ಲ ಪಶುಗಳು ಮನುಷ್ಯರಿಗೆ ಕಾಮನ್, ಆದ್ದರಿಂದ ಯಾರು ಅಷ್ಟೇ ಇಟ್ಕೊಂಡಿರ್ತಾರೆ ಅವರು ಪಶು ಅಲ್ಲ ಅಷ್ಟೇ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಇವನು ಪಶುವೇ. ಅದು ಎರಡು ವ್ಯತ್ಯಾಸ. ಸಾಕ್ಷಾತ್ ತುಚ್ಛ ವಿಷಾಣಹೀನ, ಕೋಡಿಲ್ಲ ಬಾಲ ಇಲ್ಲ ಅಷ್ಟೇ. ಕೋಡು ಬಾಲ ಇಲ್ಲದ ವಿಚಿತ್ರ ಪಶು ಅಂತ ಕರಿಬೇಕು. ವನುಜ ಬರುಜ ಪಶು ಅಂತಾರಲ್ಲ ಹಾಗೆ, ವನುಜ ಪಶು. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ತೀಕ್ಷ್ಣವಾಗಿ ಬೈದಿರ್ತಾರೆ, ಇಷ್ಟು ಬೈದರೂ ಕೂಡ ಅದಕ್ಕೆ ಅರ್ಥ ಆಗೋದಿಲ್ಲ. ಲಭ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮಾನುಷ್ಯಮರ್ಥದಮನಿತ್ಯಮೀಹ ಧೀರ ಪೂರ್ಣಂ ಯತೇ ತನಪತೆ ತನು ಮೃತ್ಯು ಯಾವತ್ ನಿಶ್ರೇಯಸಾಯ ವಿಷಯ ಖಲು ಸರ್ವತ ಸ್ಯಾತ್. ಲಭ್ವಾ ಸುದುರ್ಲಭಮಿದಂ ಬಹು ಸಂಭವಾಂತೆ ಮಾನುಷ್ಯಂ ಅರ್ಥದಂ ಅನಿತ್ಯಂ ಅಪೀಹ ಧೀರ ಪೂರ್ಣಂ ಯತೇತ ನಪತೇತ್ ಅನು ಮೃತ್ಯು ಯಾವತ್ ನಿಶ್ರೇಯಸಾಯ ವಿಷಯ ಖಲು ಸರ್ವತ ಸ್ಯಾತ್. ಎಷ್ಟು ಒಳ್ಳೆ ಸುಭಾಷಿತ. ಸುದುರ್ಲಭಮಿದಂ ಮಾನುಷ್ಯಂ, ಅತ್ಯಂತ ದುರ್ಲಭವಾಗಿರತಕ್ಕಂಥ ಮನುಷ್ಯ ದೇಹ ಇದು ಯಾವ ಬಂದಿದೆ? ಬಹು ಸಂಭವ ಅಂತೇ ಲಭ್ಯ, ಎಷ್ಟೋ ಜನ್ಮಗಳು ಕಡದ್ಮೇಲೆ ಬಂದಿರತಕ್ಕಂಥ ದೇಹ ಇದು. ಫೈನಲ್ ಇಯರ್ಗೆ ಹೋಗ್ಬೇಕಾದ್ರೆ ಎಷ್ಟು ದಿವಸ ಓದಿ ಬಂದಿರಬೇಕು ಅಂತ ಆಯ್ತು. ಆ ಥರ ಏನು ಎಷ್ಟೋ ದಿವಸಗಳೇ ಮನುಷ್ಯ ಶರೀರ ಬಂದಿದೆ. ಎಂಥ ಶರೀರ ಇದು? ಅರ್ಥದಂ ಪುರುಷಾರ್ಥದಂ, ಪುರುಷಾರ್ಥ ಸಾಧನೆಗೆ ಅದು ವಿಚಿತ್ರವಾದ ಶಕ್ತಿ ಇರತಕ್ಕಂಥ ದೇಹ ಇದು. ಆದರೆ ಅನಿತ್ಯಂ, ಅನಿತ್ಯಂ ಎಂಥದ್ದಿದು? ನಿತ್ಯ ಅಲ್ಲ ಇದು. ಮತ್ತೆ ಅನಿತ್ಯಮಪೀಹದಿ ಅನಿತ್ಯಮಪಿ ಅರ್ಥದಂ, ಅನಿತ್ಯ ಹೌದು ಆದರೆ ಒಳ್ಳೆ ಪುರುಷಾರ್ಥಕ್ಕೆ ಸಾಧನ ಇದು. ನಮಗೇನಿಸುತ್ತೆ, ಏನು ರೀ 100 ವರ್ಷ ದೇವರು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ಎಷ್ಟು ಸಾಧನೆ ಮಾಡಿ 3 ವರ್ಷ ಓದಿ ದೊಡ್ಡ ಅಧಿಕಾರಿ ಆಗೋದಿಲ್ಲ? ಓದೋದು 3 ವರ್ಷ, ಮುಂದೆ ಕೆಲಸ ಮಾಡೋದು 3 ವರ್ಷ ಅಲ್ಲ, ಎಷ್ಟು ಮಾಡ್ತಾನೆ 3 ವರ್ಷ, ಎಷ್ಟು ಬೇಕಾದಷ್ಟು ಮಾಡ್ತಾ ಹೋಗ್ತಾನೆ. ಅದೇ ರೀತಿ ತನ್ನ ಜನ್ಮಶರೀರ ಸಾಧನೆ 100 ವರ್ಷ ಆದರೂ ಕೂಡ ಎಷ್ಟೋ ಕೋಟ್ಯಂತರ ವರ್ಷಗಳ ಸಾಧನೆ ಮಾಡೋಕ್ಕೆ ಬರುತ್ತೆ. ಬಹು ಅದಕ್ಕೇನೆ ಮಧ್ಯೆ ಮಧ್ಯೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಏನು ಮಾಡ್ತಾನೆ? ಗ್ರಹಣ ಪರ್ವಕಾಲ ಯಾತಕ್ಕೆ ಬರುತ್ತೆ ಅಂದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು. ಆ 100 ವರ್ಷನೇ ಏನಾಗಿಬಿಡುತ್ತೆ ಅಲ್ಲಿಗೆ, ಮಾಡಿ ಜಾಸ್ತಿ ಆದಾಗ ಅದು ಹಾಳು ಮಾಡ್ಕೊಳ್ಳೋಕ್ಕೂ ಹಾಗೇನೆ, ಕಳ್ಕೊಂಡ್ರೆ ಅಷ್ಟು ವೇಸ್ಟ್ ಆಗುತ್ತೆ. ಅರ್ಥ ಮಾಡಿಕೊಂಡು ಮಧ್ಯೆ ಮಧ್ಯೆ ಪರ್ವಕಾಲ ಕೊಡೋದೆಲ್ಲ ನಮ್ಮ ಸಾಧನೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಕೆ ಕೊಟ್ಟಿರೋ ಅವಕಾಶ ಅದು, ಅದು ಉಪಯೋಗ ಮಾಡ್ಕೊಳ್ಳಿ. ಲಭ್ವ ಸುದುರ್ಲಭ, ವ್ರತ ಇಲ್ಲ ಉಪವಾಸ ಇಲ್ಲ ಪರ್ವಕಾಲ ಏನಾಗ್ತಿದ್ದಾಗ 100 ಅಂದ್ರೆ 100 ಆಗಿಬಿಡೋದಷ್ಟೇ. ಮಧ್ಯೆ ಮಧ್ಯೆ ಆಫರ್ ಪೀರಿಯಡ್ ಅಂತ ಹಾಕ್ಬಿಡ್ತಾರೆ, ಸ್ಪೆಷಲ್ ಆಫರ್ ಪೀರಿಯಡ್, ಆಫರ್ ಪೀರಿಯಡ್ ಇವೆಲ್ಲ ಕೂಡ ಗ್ರಹಣಾದಿಗಳು ಪರ್ವಕಾಲಗಳು ಏನವೆಲ್ಲ ಸ್ಪೆಷಲ್ ಆಫರ್ ಪೀರಿಯಡ್ ಇದೆ. ಆವತ್ತೆ ನಿದ್ದೆ ಹೊಡೆದ್ಬಿಟ್ರೆ ಮುದ್ರೆ ಇದೆ, ಆಮೇಲೆ ಏನು ಮಾಡಿದ್ರು ಸಿಗೋದಿಲ್ಲ, ಕೆಲಸ ಮುದ್ರೆ ಆಗೋದು. ಒಂದು ಮಾರ್ಗ ಅಷ್ಟೇ ಪ್ರಾಣಾಯಾಮ, ಒಂದು ಮಾರ್ಗ ದಾನ ಎಲ್ಲವೂ ಸೇರಿದ್ದೇನೆ. ಸಕಲ ಸತ್ಕಾರ್ಯಗಳು ಏನು ಮಾಡುತ್ತೆ, ಅದು ಎರಡು ಕೆಲಸ ಮಾಡುತ್ತೆ. ಒಂದು ಎಕ್ಸ್ಟೆಂಡ್ ಮಾಡುತ್ತೆ, ಮತ್ತು ಸಾಧನೆ ಆ್ಯಡ್ ಮಾಡ್ತಾ ಹೋಗುತ್ತೆ, ಉಪಯೋಗ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳೋದೇ ಇಲ್ಲ. ಪ್ರಾಣಾಯಾಮ ಒಂದು ಭಾಗ ಅಷ್ಟೇ, ವೃದ್ಧೆಲ್ಲ ಕೂಡ ಆಯುಷ್ಯ ದಾನಾದಿಗಳಿಂದ ಏನಾಗುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ. ಅದಕ್ಕೆ ಏನು ಮಾಡಿದ್ರು ಐಶ್ವರ್ಯ ವೃದ್ಧಿ ಅದು ಎಲ್ಲದಕ್ಕೆ ಕೂಡ ಅದೊಂದು ಕಾರಣ, ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಬೇಕು. ಒಟ್ಟು ದುಷಿತ ಪದಾರ್ಥ ತಿನ್ನಲಿಲ್ಲ ಹೋದಲ್ಲೋ ಆಹಾರ ಆಯುಷ್ಯ ವೃದ್ಧಿಯಾಗಿ ಮನಸ್ಥಿತಿಯಲ್ಲಿ ಹೇಳ್ತಾರೆ. ಯಾತಕ್ಕೆ ಮನುಷ್ಯ ಬೇಗ ಸಾಯ್ತಾನೆ ಕಲಿಯುಗದಲ್ಲಿ ಅಂದರೆ ಸ್ವಧರ್ಮವನ್ನು ಬಿಡೋದು ಫಸ್ಟ್, ಎರಡನೇದು ಪರಧರ್ಮವನ್ನು ಮಾಡೋದು, ನಿಷಿದ್ಧವನ್ನು ತಿನ್ನೋದು, ವಿಹಿತವನ್ನು ಬಿಡೋದು, ಇವೆಲ್ಲ ಏನು ಮಾಡೋದು ಆಯುಷ್ಯ ಹಾನಿಗೆ ಕಾಲ. ಕಲಿಯುಗದಲ್ಲಿ ಆಯುಷ್ಯ ಯಾತಕ್ಕೆ ಕಡಿಮೆ ಅಂದರೆ ಇದನ್ನು ತಿಂದ್ರಿ ತಿನ್ನಿದ್ರೆ ಅನೌಸ್ಮೆಂಟ್ ಯಾವಾಗ ದೇವಿರ ಬರೋದಲ್ಲ ಅಡ್ಡ ಎಂಥವೆಲ್ಲ ಕೂಡ ತಿನ್ನರಿ ಕುಡಿರಿ ಅಷ್ಟೇ, ಇನ್ನೇನಿದೆ ಕಂಟಿನ್ಯೂಸ್ ತೋರಿಸ್ತಾ ಇರ್ತಾರೆ. ಹುಡುಗರು ಪಾಪ ಏನು ಮಾಡ್ತಾರೆ ನೋಡಿದ ಮೇಲೆ, ಅದನ್ನು ತಿನ್ನಬೇಕು ಕುಡಿಬೇಕು, ಹೀಗಾಗಿ ಬುದ್ಧಿ ಕೆಟ್ಟೋಗ್ಬಿಡುತ್ತೆ. ಬೇರೆ ಯುಗದಲ್ಲಿ ಅವೆಲ್ಲ ಇರಲಿಲ್ಲ. ಅದು ಹೇಳ್ತಾರೆ ಮಾನುಷ್ಯ ಅರ್ಥದ ಮನಿತ್ಯಮಪಿ ಹೇ ಧೀರ. ಇದರಲ್ಲಿ ಯಾರಿಗೆ ಅರ್ಥ ಆಗುತ್ತೆ? ಧೀರ ಧಿಯಾ ರಮತೆ ಐತಿ, ಯೋಚನೆ ಮಾಡಿದವ್ರಿಗೆ ಅರ್ಥ ಆಗುತ್ತೆ. ಯಾರೋ ಸಾಯ್ತಾರೆ ತಕ್ಷಣ ಇವನಿಗೆ ಒಂದು ವಾರ್ನಿಂಗ್ ಇದ್ದಾಗೆ ಯಾರಿಂದ ಕ್ಯೂ ಅಂತ ಅರ್ಥ. ಯಾರೇ ಸತ್ರು ಕೂಡ ಅವು ನಾವು ಸಾಯ್ತೇವೆ ಒಂದು ಪಾಠ. ಅವನು ಮಾತ್ರ ಸತ್ತ ನಾವು ಸತ್ತಿಲ್ಲ ಅಂದರೆ ಅದಕ್ಕೆ ಯಕ್ಷಪ್ರಶ್ನೆಕ ಸರ್ವರಾಜ ಹೇಳಿದ, ಎಲ್ಲರೂ ಸಾಯಿದ್ರು ನೋಡಿ ಪಾಪ ಸತ್ತ ಪಾಪ ಸತ್ತ ಅಂತಾನೆ ಹೊರತು ತಾನು ಸಾಯ್ತೇವೆ ಅಂದ್ಕೊಳ್ಳೋದಿಲ್ಲ, ಏನು ಆಶ್ಚರ್ಯ ಅಂತ ಹೇಳಿದ. ಈ ಮಾತೆಲ್ಲ ನೋಡಿದರೆ ಒಬ್ಬೊಬ್ಬರ ಸಾವು ಕೂಡ ಯಾವುದಕ್ಕೆ ಕಾರಣ ಆಗುತ್ತೆ? ಈ ಥರ ವಾರ್ನಿಂಗ್ ಇದ್ದಾಗ ಯಾರಿಂದ ಕ್ಯೂ ಅಂತ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೆ.
ಸೂರ್ಣಮ್ಯತೆ ತನಪತೆ ಧನುಮೃತ್ಯು ಯಾವತ್. ಇವು ಹಿಂದೆ ನೋಡ್ಬೇಕು, ನಾವೇ ಹೇಳ್ತೇವೆ ಈಗ ಅವರೀಗಿಲ್ಲ ಗೊತ್ತಾನೆ, ನಮ್ಮ ಬಗ್ಗೆ ಮುಂದಿನ ಜನ ಹೇಳ್ತಾರೆ ಅವರೀಗಿಲ್ಲ ಅಷ್ಟೇ ಗೊತ್ತಾನೆ. ನಾವು ಇನ್ನೋರ ಬಗ್ಗೆ ಹೇಳೋದ್ರೆ ನಮ್ಮವ್ರ ಬಗ್ಗೆ ನಮ್ಮ ಬಗ್ಗೆನೂ ಹೇಳ್ತಾರೆ, ಅದನ್ನು ಅರ್ಥ ಮಾಡ್ಕೊಬಿಟ್ರೆ ಏನಾಗುತ್ತಾಗ ಅವ್ರು ಮಾಡಿದ ಸಾಧನೆ ಇದೆ ಅವರಿಲ್ಲ, ಬಟ್ ಏನು ರಾಯರು ಇದೆ ಅದ್ರ ಕಾಣದಲ್ಲಿ ಏನಿದೆ ಪರಿಮಾಣದ ಗ್ರಂಥಗಳಿದೆ, ಅವ್ರ ಗ್ರಂಥಗಳು ಕೃತಿಗಳೆಲ್ಲ ದೊಡ್ಡದು ಕಾಣಿಸ್ತಾ ಇದೆ. ಅವಾಗ ಏನಾಯ್ತಾಗ ಓ ಹಾಗೆ ಸಾಧನೆ ಮಾಡಬೇಕು ಅಂತ ಅರ್ಥ ಆಯ್ತು. ಸಾಧನೆ ಮಾಡದೇ ಇದ್ದವ್ರು ಏನಾಯಿತು, ಅಡ್ರೆಸ್ ಇಲ್ಲ ಹೋಗಿಬಿಡ್ತಾರೆ, ಏನೇನು ಇರೋದು. ಅದರಿಂದ ಯಾವಾಗಲೂ ಕೂಡ ಸಾಧನೆ ಉಳಿಯುತ್ತೆ ಹೊರತು ದೇಹ ಉಳಿಯೋದಿಲ್ಲ. ಅದಕ್ಕೋಸ್ಕರ ದೇಹದಲ್ಲಿ ಸಾಧನೆ ಮಾಡಿದರೆ ಮಾತ್ರ ದೇಹ, ಇಲ್ಲೋದ್ರೆ ದೇಹ ಸಾಧನದ ದೇಹ ಅಲ್ಲದೆ ಹೋದರೆ ಅದು ವೇಸ್ಟ್. ಮತ್ತು ಎರಡು ಕಾರಣ ಇದೆ, ಮುಂದೆ ಮತ್ತೆ ದೇಹ ಕೊಡೋದಿಲ್ಲ, ಅದನ್ನು ವೇಸ್ಟ್ ಮಾಡ್ಕೊಂಡವ್ರಿಗೆ ಏನು ಮಾಡ್ತಾರೆ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ಲ್ಯಾಬ್ಸ್ ಗ್ರಾಂಟ್ ಉಪಯೋಗಿಸ್ಕೊಳ್ಳೋದ್ರೆ ಏನು ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಟೈಮಿಂದ ಕಡಿಮೆ ಮಾಡ್ಬಿಡ್ತಾರೆ, ಇನ್ಬೋಸ್ಬಿಟ್ಟು ಆಮೇಲೆ ತೆಗೆದು ಹಾಕ್ಬಿಡ್ತಾರೆ ಕೂತಿ. ಅದರಿಂದ ಯಾವ ದೇಹ ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಎರಡು ಅಡ್ವಾಂಟೇಜ್, ಒಂದು ಮುಂದೆ ಒಳ್ಳೆ ದೇಹ, ಇನ್ನೂ ಒಳ್ಳೆ ದೇಹ ಸಿಗುತ್ತೆ, ಇನ್ನೂ ಸಾಧನೆ ಜಾಸ್ತಿ ಮಾಡೋಕ್ಕೆ ಬರೋದು. ಈ ಸಾಧನೆ ಎಲ್ಲ ಅದಕ್ಕೆ ಬೇಸಾದಾಗ ಇಲ್ಲೋದ್ರೆ ಅದು ಕಳ್ಕೊಂಡ್ಬಿಡ್ತಾರೆ, ಮುಂದೆ ಮಾಡ್ತೇವೆ ಆಮೇಲೆ ಮಾಡ್ತೇವೆ ಎಲ್ಲ ಎಸ್ಕೇಪಿಸಮ್ ಅದಲ್ಲ, ಪ್ರಯೋಜನಕ್ಕೆ ಬರೋದಿಲ್ಲ. ಆದಷ್ಟು ಬೇಗ ಮಾಡಬೇಕು, ಅದಕ್ಕೆ ಪೂರ್ಣಂ ಯಥೇತ. ಅಷ್ಟು ಪೂರ್ಣಂ ಅಂದರೆ ಇಮ್ಮಿಡಿಯೇಟಾಗಿ ಶುರು ಮಾಡಬೇಕು. ಯಥೇತ ನಪತೇದ ಅನುಮೃತ್ಯು ಯಾವತ್ ಯಾಕೆ ಅದರಲ್ಲಿ ಏನಾಗ್ಬೋದು, ಶುಚೀನಾಂ ಶ್ರೀಮತಾಂಗೇ, ತಂದೆ ಒಳ್ಳೆ ಆಚಾರವಂತ, ತಾಯಿ ಒಳ್ಳೆ ವ್ರತಾಚರಣೆ ಸೇರಿಳು ಗೊತ್ತಾಯ್ತಾ. ಅದೇ ರೀತಿ ಇನ್ನು ಬೆಳೆದು ಸೊಳ್ಳೆ ದೇಹ, ಒಳ್ಳೆ ಊರು, ಒಳ್ಳೆ ಶುದ್ಧ ಆಶ್ರಮಗಳು, ಅವೆಲ್ಲ ಏನು ಸೇರುತ್ತಾಗ ಶುದ್ಧಗಳು ಇಷ್ಟವ ಜನಗಳು, ಇವೆಲ್ಲ ಬೇಕಾದ ಗ್ರಂಥಗಳು ಯಾವ ಪುಸ್ತಕಗಳಲ್ಲಿ ಸಿಗುತ್ತೆ, ಇನ್ನೊಳ್ಳೆ ಸಿಗೋದಿಲ್ಲ ಸಿಗೋದಿಲ್ಲ ಅಂತ ಆಗಿರೋದು, ಯಾವ ಪುಸ್ತಕ ಹೇಳಿದ್ರೂ ಸಿಗುತ್ತೆ ಮತ್ತು ಒಂದಕ್ಕೆ ಬರುತ್ತೆ. ಇವೆಲ್ಲ ಪ್ರೆಸ್ ಪಾಯಿಂಟಲ್ಲೇ ಈಗ ಬರೀ ದೇಹ ಕೊಟ್ಟರೆ ಆಯಿತಾ, ಒಳ್ಳೆ ಕಾಲೇಜಿನಲ್ಲಿ ಇರ್ತಾರೆ, ಲೈಬ್ರರಿನೇ ಇಲ್ಲ ತೊಗೊಂಡು ಏನು ಮಾಡ್ತಾರೆ ಅವನು, ಆ ಥರ ಆಯ್ತು. ಲೈಬ್ರರಿ ಇದೆ ಕೂಡಲಿಕ್ಕೆ ಜಾಗನೇ ಇಲ್ಲ, ಕೆಲವರಿಗೆ ಪಾಪ ಒಬ್ಬನು ಕೂತ್ರೆ ಬರೆಯೋದು ಹೋಗೋದು ಬೇಕಾದಷ್ಟು ಇದೆ. ಅವೆಲ್ಲ ಅರ್ಥ ಒಂದೇ ಪುಸ್ತಕ ಎರಡು ಪುಸ್ತಕ ಕೊಡೋದಿಲ್ಲ ಅಂದರೆ ಏನು ಮಾಡ್ತಾಕ್ಕೆ, ಇವೆಲ್ಲ ದೊಡ್ಡದಾಗ ಏನಾಗುತ್ತಾಗ ಬೇಕಾದ ಅನುಕೂಲಗಳು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳುತ್ತೆ. ಅದಕ್ಕೆ ಇನ್ನೂ ಸಾಧಾರಣ ಸೇರಿದ ಅಂತ ಆ ರೀತಿ ವೈಷ್ಣವ ಸೇರಿದಲ್ಲಿ ಮತ್ಪಾರತ್ವ ದೀಕ್ಷೆ ಇರಬೇಕು, ದೀಕ್ಷೆ ಇರೋ ದೇಹ ಆಗಬೇಕು. ಇವೆಲ್ಲ ಯೋಚನೆ ಮಾಡಿದರೆ ಆ ಥರ ಯೋಚನೆ ಮಾಡೋ ಚಾನ್ಸೇ ಇಲ್ಲ. ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಮಾತ್ರ ಲೈಬ್ರರಿ ಮೇಸ್ಟ್ ಎಲ್ಲ ಸರಿ ಇರಬೇಕು ಅಂತ ಯೋಚನೆ ಮಾಡೋದು. ಸ್ನಾನ ಮಾಡ್ತಿರೋದೇನೀಗ ಎಲ್ಲ ಉಲ್ಟಪಡ ಕಾರ್ಯ ತಪ್ಪು. ಮಹರ್ಷ್ಯ ವರ್ಥದ ಮನಿತ್ಯ ಮಪೀಹ ಧೀರ ಪೂರ್ಣಮ್ಯತೆ ತನಪತೆ ಅನುಮೃತ್ಯು ಯಾವತ್ ನಿಶ್ರೇಯ ನಿಲ್ಲುವರಿಗೆ ಅನುಮೃತ್ಯು ಯಾವತ್. ಸಾಯೋವರೆಗೂ ಬೇಗ ಬೇಗ ಪ್ರಯತ್ನ ಪಡಬೇಕು, ಪೇಪರ್ ಕೊಡೋವರೆಗೆ ಬರಿಬೋದು, ಆಮೇಲೆ ಕೊಂಡು ಬರಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಪತೆ ದೇಹ ಬಿದ್ದೋಗೋವರೆಗೆ ಸಾಧನೆ ಮಾಡೋಕ್ಕೆ ಬರುತ್ತಾದ್ದರಿಂದ ಅನುಮೃತ್ಯು ಸಾಯೋವರೆಗೂ ಪ್ರಯತ್ನ ಪಡೋದು. ನಿಶ್ರೇಯ ಸಾಯ ವಿಷಯ ಕಲು ಸರ್ವತಃ ಅಂತೂ ನಮ್ಮ ಪೂರ್ತಿ ಇದು ಮಾಡಿಬಿಡ್ತೀರಲ್ಲ ನೀವೀಗ, ನಾವು ಸುಖಪಡಬಾರ್ದು ಅಂತ ಕೇಳಿದರೆ ಸುಖಪಡಿ ಪರವಾಗಿಲ್ಲ, ಹುಡುಗನ ಊಟ ಮಾಡಬೇಡಿ ಅಂತ ಯಾರು ಹೇಳೋದಿಲ್ಲ ಗೊತ್ತಾನೆ, ಊಟ ಮಾಡಬೇಡಿ ಮೊದಲು ಡ್ರೆಸ್ ಹಾಕೋಬೇಡ ವಾಕಿಂಗ್ ಹೋಗಬೇಡ ಏನು ಹೇಳೋದೇ ಇಲ್ಲ. ಅದು ಎಲ್ಲ ಯಾವುದಕ್ಕೆ ಓರಿಯೆಂಟೆಡ್ ಆಗಿರಬೇಕು, ನಿಶ್ರೇಯ ಸಾಯ ಮೋಸ್ಟಕ್ಕೆ ಕಾರಣ ಆಗಿರುತ್ತೆ ಗೊತ್ತಾಯ್ತಾ. ಅದು ಏನೇ ಮಾಡಿದ್ರು ಟ್ರಿಪ್ ಹೋದ್ರೂ ಕೂಡ ಯಾವುದಕ್ಕೆ ಕಾರಣ ಅದು ಒಂದು ಸರ್ ವಾಕಿ ಹೋಗಿಬಿಡ್ತೇನೆ ಅಂತ, ಒಂದು ದಿವಸ ಪರೀಕ್ಷೆ ಇರುತ್ತೆ ಪಾಪ, ಸಾಯಂಕಾಲ ಒಂದು ಗಂಟೆ ಹೋಗಿಬಿಡ್ತೇನೆ ಅಂತ, ಯಾರು ಬೇಡ ಮೊದಲು ಅದಕ್ಕೆ ಇಷ್ಟು ತೋರಿದ್ದಾರೆ ರಿಲ್ಯಾಕ್ಸ್ ಮಾಡ್ಕೊಂಡಿ ಅಂತ, ಅದು ಪಾರ್ಟ್ ಆಫ್ ದಿ ಅವನು ಸ್ಟಡಿ ಅದು. ಅದೇ ರೀತಿಯೇ ವಿಷಯ ವಿಷಯಾನುಭವ ನಿಶ್ರೇಯ ಸಾಯಸ್ಯ ಮೋಕ್ಷಕ್ಕೆ ಅನುಕೂಲವಾಗಿರಬೇಕೆ ಹೊರತು ಇಲ್ಲಿ ಸರ್ವತಃ ಒಂದೆರಡಲ್ಲ ಪ್ರತಿ ದಿವಸ ಏನೇ ಆಕ್ಟಿವಿಟಿ ಇದ್ದರೂ ಕೂಡ ಅದು ಮೋಕ್ಷಕ್ಕೆ ಸಾಧನ ಆಗೋ ರೀತಿಯಲ್ಲಿ ಇರಬೇಕೆ ಹೊರತು ಇಲ್ಲದೆ ಹೋದರೆ ನಮ್ಮ ಟೈಮ್ ಎಲ್ಲ ವೇಸ್ಟ್ ಇದ್ದಾಗ ಲೆಕ್ಕ ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ಅವಧೂತ ಇಷ್ಟ ತಿಳ್ಕೊಂಡಿದ್ದಕ್ಕೆ ಅದಕ್ಕೆ ಒಳ್ಳೆ ಜೀವನ ಸಾಗಿಸಿ. ಇವತ್ತು ಪಾಂಡಿತ್ಯ ಬರೋದು ಬೇರೆ, ವೈರಾಗ್ಯ ಬರೋದು ಬೇರೆ, ಇವೆಲ್ಲ ಕೆಡದಾಗ ಏನಾಗುತ್ತಾಗ ಪರ್ಪಸ್ಫುಲ್ ಸ್ಟಡಿ ಆಗುತ್ತೆ. ಪರ್ಪಸ್ಫುಲ್ ಸ್ಟಡಿ ಆಗಬೇಕಾದ್ರೆ ಅದೆಲ್ಲ ಗೊತ್ತಿರಬೇಕು. ಲಭ್ವಾ ಸುದುರ್ಲಭಂ ಇದಂ ಬಹು ಸಂಭವಾಂತೆ ಮಾನುಷ್ಯಂ ಅರ್ಥದ ಮನಿತ್ಯಮಪೀಹ ಧೀರ ಪೂರ್ಣಂ ಯಥೇ ತನಪತೆ ತನುಮೃತ್ಯು ಯಾವತ್ ನಿಶ್ರೇಯಸಾಯ ವಿಷಯ ಕಲು ಸರ್ವತಃ ಶಾ. ಇದರಲ್ಲಿ ಭಾಗವತ್ ಸಾರ್ವತಾರದಲ್ಲಿ ಇದನ್ನೆಲ್ಲ ಕನೆಕ್ಟ್ ಮಾಡ್ತಾರೆ ಒಂದು ಬಿಡೋದಿಲ್ಲ. ಇದಾನೀಂ ಪರಮಪುರುಷಾರ್ಥಾಯ ಪ್ರಯತನೀಯಂ ಇತಿ ಅರ್ಥತಃ ಸೂಚಿತಂ ಸ್ಪಷ್ಟಮಾಹ ಲಭ್ವೇತಿ. ಹಿಂದೆ ಹೇಳಿದ್ದನ್ನು ಪರಮಪುರುಷಾರ್ಥಕ್ಕೋಸ್ಕರ ಪ್ರಯತ್ನ ಪಡಬೇಕು ಅಂತ ಹೇಳಿದರೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಬಹು ಸಂಭವಾಂತೆ ಬಹು ಜನ್ಮಾವಸಾನೆ ಬೋರ್ ನೈಟ್ ಬಂದಿದ್ದಲ್ಲ ಇದು ಮನುಷ್ಯ ದೇಹ, ಬಹು ಸಾಧನೆ ಮಾಡಿಕೊಂಡು ಬಂದಿರೋದು. ಅನುಮೃತ್ಯು ಪುಷ್ಟತ ಅನುಗತಾಂತಕಂ ಹಿಂದೆ ಏನು ಹಾಕಿದ್ದಾರಾಗಲೇ ಮೃತ್ಯು ಇದೆ ಹಿಂದ್ಗಡೆ, ದೇಹ ಕೊಟ್ಟಿದ್ದಾನೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಮತ್ತೆ ಒನ್ ಇಯರ್ ಓನ್ಲಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟರೆ ಏನಾಗಿರುತ್ತಾಗ ಎವ್ರಿ ಡೇ ಕೌಂಟ್ ಮಾಡ್ತಾ ಇರಬೇಕಾಗುತ್ತೆ. ಆ ಥರ ತಾಯಿಯವರಿಗೊಂದು ಕೊಟ್ಟಿರೋದ್ರಿಂದ ಅನುಮೃತ್ಯು ಮೃತ್ಯು ಗಂಟಾಕೊಂಡೇ ಬಂದಿದೆ. ಅನುಗತಾಂತಕಂ ಧೀರಂ ಅನಿತ್ಯಂ ಅರ್ಥದಮಿದಂ ಶರೀರಂ ಯಾವನ್ನ ಪತೆ ತತಃ ಪೂರ್ವಮೇವ ನಿಶ್ರೇಯಸಾಯತೇತೆ ಇತ್ಯನ್ವಯ. ದೇಹ ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು, ವ್ಯಾಸರಾಜ ದೇವರು ನಮ್ಮ ಇದೇ ಅರ್ಥ. ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು, ಶತ್ರುಗಳ ಅಧೀನವಾಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಕೋಟೆ ಕಾಪಾಡಬೇಕು. ಶತ್ರುಗಳು ಎಂಟ್ರಾದ್ಮೇಲೆ ಬಾಲಕ್ಕೆ ಏನೇನು ಉಪಯೋಗ, ಕಳ್ಳ ಒಳಗೊಂದ್ಮೇಲೆ ಹಾಕ್ಬಿಡ್ದಾಗ ಆ ಥರ ಮಾಡಬಾರ್ದು ಅಂತ ಹೇಳ್ತಾರೆ. ಅದೇ ಕೋಡು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು ಹೇಗೋ, ಪ್ರಾಣ ಹೋಗದ ಮುನ್ನ ಜ್ಞಾನ ಸಂಪಾದಿಸಬೇಕು ಅಂತ. ಇದರೆಲ್ಲ ಹೆಚ್ಚು ಒತ್ತು ಕೊಟ್ಟು ಹೇಳಿದ ಹರಿದಾಸ. ಹರಿದಾಸ ಇದಕ್ಕೆಲ್ಲ ಜಾಸ್ತಿ ಒತ್ತು ಕೊಟ್ಟು ವೈರಾಗ್ಯದ ಆಸ್ಪೆಕ್ಟ್ಗೆ, ಜ್ಞಾನದ ಆಸ್ಪೆಕ್ಟ್ಗೆ ವಿಷಯ ಅದನ್ನು ಹೈಲೈಟ್ ಮಾಡಿದ್ರು ಜಾಸ್ತಿ. ಅದರಿಂದ ಏನಾಯ್ತು ಸಮಾಜದಲ್ಲಿ ಒಂದು ರೀತಿ ಎಚ್ಚರಿಕೆ ಬರಲಿಕ್ಕೆ ಕಾರಣ. ಸಂಸ್ಕೃತದಲ್ಲಿ ಅಂತ ಗ್ರಂಥ ಇದ್ರೆ ಓದಕ್ಕೆ ಬರ್ತಿದ್ದಿಲ್ಲ ಅವರಿಗೆ, ಆದರೆ ಓದಕ್ಕೆ ಅನುಕೂಲ ಆಯಿತು. ಇದನ್ನು ಬಿಟ್ಟು ಬಿಟ್ಟರೆ ಹೋಗುತ್ತೆ. ಏವಂ ಸಂಜಾತ ವೈರಾಗ್ಯೋ, ಹಾಗಿದ್ರೆ ಶರೀರ ಯಾತ್ರಾ ಪ್ರಯತ್ನೋಪಿ ನಾನುಷ್ಠೇಯ ಇತ್ಯಾಹ. ಶರೀರ ಯಾತ್ರೆ ಪ್ರಯತ್ನ ಮಾಡಬಾರ್ದು ಅಂದರೆ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು ಮಾಡಿ. ವಿಷಯ ನಿಶ್ರೇಯಸಾಯ ವಿಷಯ ಖಲು ಸರ್ವಸಸ್ಯ, ವಿಷಯಗಳು ನಿಶ್ರೇಯಸಾಯ. ಅದು ಎರಡು ಮೂರ್ತಿ ಎರಡು ಮೂರು ರೀತಿಯಲ್ಲಿ ಅನ್ವಯ ಮಾಡ್ತಾರೆ ಶ್ಲೋಕಕ್ಕೆ. ಒಂದರ್ಥದಲ್ಲಿ ಕಟ್ ಮಾಡಿಬಿಟ್ರೆ, ಪೂರ್ಣಂಬ್ಯತೆ ತನಪತೆ ಧನುಮೃತ್ಯು ಯಾವತ್ ನಿಶ್ರೇಯಸಾಯ, ಸದಾಕಾಲ ಪ್ರಾಣ ಹೋಗುವವರೆಗೂ ಕೂಡ ಮೋಕ್ಷ ಸಾಧನೆ ಮಾಡಬೇಕು ಅಂತ ಹೇಳಿಬಿಟ್ರು. ಮತ್ತು ವಿಷಯ ಸುಖ ಮಿಸ್ ಮಾಡ್ಕೊಬಿಡ್ತೀವಿ ಅಂದರೆ ವಿಷಯ ಖಲು ಸರ್ವತ್ರ ಸ್ಯಾತ್, ವಿಷಯ ಸುಖ ಯಾವ ಜನರ ಹುಟ್ಟಿದ್ರು ಬರುತ್ತೆ ಯಾಕೆ ಯೋಚನೆ ಮಾಡ್ತೀರಿ? ಹೌದಲ್ಲ, ಖುಷಿಯಾಗಿ ಹುಟ್ಟಿದ್ರು ಏನು ತಪ್ಪೋದಿಲ್ಲ ಅವನಿಗೆ, ಖುಷಿಯ ಭೋಗ ಏನು ತಪ್ಪೋದಿಲ್ಲ. ಅದರಿಂದ ಎಲ್ಲ ಕಡೆ ಸಿಗುತ್ತೆ ಯಾಕೆ ಯೋಚನೆ ಮಾಡ್ತೀರಿ? ಇದು ಮಾತ್ರ ಬೇರೆ ಕಡೆ ಸಿಗೋದಿಲ್ಲ. ಅರ್ಥ ಆಯ್ತಾ? ಬೇರೆ ಊರಿಗೆ ಹೋದವ್ರು ಪರಕೆ ತರಲಕ್ಕೆ ಹೋಗ್ತಾರಾ? ಪರಕೆ ತರ್ತೀನಿ ನಾನು, ಇದು ತರ್ತೀನಿ, ಅವ್ರು ಏನು ತರ್ತಾರೆ? ಅವರು ಸ್ಪೆಷಲ್ ತೊಗೊಂಡೋಗ್ತಾರೆ. ಜನ ಕೂಡ ಏನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಲ್ಲಿಗೆ ಹೋಗಿ ಏನು ತಂದೆ ಸ್ಪೆಷಲ್ ಕೇಳ್ತಾರೆ. ಇಲ್ಲಿ ಇಲ್ಲಿದ್ದರೆ ಅರಿಗೆ ಆಗ್ತದೆ ಅಂತ ಕೇಳ್ತಾರೆ. ಇಲ್ಲೇ ಸಿಗೋದನ್ನು ಕಾಸ್ಟ್ಲಿ ಬೇರೆ, ಮತ್ತು ಜೊತೆಗೆ ತೋರ್ತಿರೋ ಇಲ್ಲಿ 10 ರೂಪಾಯಿ 100 ರೂಪಾಯಿ ಕೊಟ್ಟು ತೊತ್ಕೊಂಡ್ರೆ ಆ ಲಗೇಜ್ ಚಾರ್ಜು ತರೋದೆಲ್ಲ ಸೇರಿಸುತ್ತೆ, ಅವ್ರು ಸುಸ್ತಾಗಿಬಿಟ್ಟಿರ್ತಾರೆ. ಇಲ್ಲಿ ಸಿಗದೇ ಇರೋದು ತಂದ ಭಾರಿ ಖುಷಿಯಾಗುತ್ತೆ. ಅದಕ್ಕೆ ಮನುಷ್ಯದೇನು ಸ್ಪೆಷಲ್, ಮನುಷ್ಯದೇನೋ ಸ್ಪೆಷಾಲಿಟಿ ಏನೋ, ಜ್ಞಾನ. ಜ್ಞಾನ ಒಂಥರದ ಏನೋ ಇದ್ರು ಕೂಡ ಏನರ್ಥ, ಅವನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಶಿಷ್ಟವಾದಂಥ ಒಂದು ಸಂದೇಶ ಕೊಡ್ತಾರೆ ಅಂತ ತಿಳಿ. ಏವಂ ಸಂಜಾತ ವೈರಾಗ್ಯ, ಇದಕ್ಕೆ ಉಡುಪಿಗೆಲ್ಲ ಹೋದ ಕಾಲಕ್ಕೆ ಸೌತೆಕಾಯಿ ಗೊತ್ತಾಗಿರ್ತದೆ, ಯಾರೋ ಒಪ್ಪೋದಿಲ್ಲ, ಗೊತ್ತಾಯ್ತಿಲ್ಲ, ಅಕ್ಕಿ ಬೆಳೆ ಹತ್ರ ಒಪ್ಪೋದಿಲ್ಲ, ಗುಳ್ಳ ತಂದರೆ ಸಮಾಧಾನ ಆಗೋದಿವ್ರಿ, ಅಲ್ಲಿ ಸಿಗುತ್ತೆ ಅದಕ್ಕೆ ಅದಕ್ಕೆ ಹೋಗೋದಿರ್ತಾರೆ. ಆ ವಿಚಾರ ಬೇರೆ, ಗುಳ್ಳ ತಂದರೆ ಆ ಸ್ಪೆಷಾಲಿಟಿ, ಒಂದೊಂದು ಊರಿಗೆ ಒಂದು ಸ್ಪೆಷಾಲಿಟಿ ಇದೆ. ಆ ಇವತ್ತು ಮನುಷ್ಯದಿರೋ ಸ್ಪೆಷಾಲಿಟಿ ಅಂದರೆ ಜ್ಞಾನ ಸಂಪಾದನೆ ಅಷ್ಟೇ. ಅದನ್ನು ಬಿಟ್ಟು ಏನು ತಂದರೂ ಕೂಡ ಅದೇನಲ್ಲ ಶ್ರೇಷ್ಠ, ಅಲ್ಲೇ ಅಲ್ಲ ಅವನು ತಕ್ಷತೋ ದಡ್ಡ ಅಂದ್ಬಿಡ್ತಾರೆ ನಿಮ್ಮ ಮನೆಯಲ್ಲಿ. ಕಾಶಿ ಬನಾರಸ್ ಸೀರೆ ಅಂತಾನೆ ಪ್ರಸಿದ್ಧಾರೆ. ಅಲ್ಲಿ ಒಂದು ಅಂತರಬೇಕು, ಕಾಟ ತೀರಿದ ಮನೆ ಕೂಡ ಉಪಯೋಗ ಇಲ್ಲ, ಇಲ್ಲೇ ಸಿಗುತ್ತೆ. ಇನ್ನೂ ಒಳ್ಳೆಯದು ಕ್ವಾಲಿಟಿ ಸೀಪ ಇಲ್ಲೇ ಸಿಗುತ್ತೆ, ಯಾಕೆ ತಂದೆ ಅಂತ ಬೈತಾರೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ದೇಹದ ಸ್ಪೆಷಲ್ ಯಾವಾಗಲೂ ಯೋಚನೆ ಮಾಡ್ತಿರೋದು, ಏನು ಸಾಧನೆ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ. ಅದನ್ನು ಹೇಳೋದಕ್ಕೆ ದಾಸರು ಫಲವಿದು ಬಾಳದುದಕ್ಕೆ, ಈ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ ಎಷ್ಟು ಎಚ್ಚರಿಸ್ತಾರೆ ಅದನ್ನೆಲ್ಲ ಕೂಡ. ಅದನ್ನು ಯಾರು ಕೇಳ, ನಾನು ಕೇಳಬೇಕು, ನಾನು ಉಳಿ ಇಷ್ಟು ಕೇಳಬೇಕು, ಹೋಗಿ ದೊಡ್ಡ ದೊಡ್ಡವ್ರು ಕೇಳಬೇಕು, ಹೋಗಿ ಗೊತ್ತಾಯ್ತಾ? ದೇವರ ದೇವರು ದೇವ್ರಿಗೆ ಗೊತ್ತದ, ನಾವೇ ಯೋಚನೆ ಮಾಡ್ಬೇಕು ಅದನ್ನ. ನಾವು ನಮ್ಮ ಕೆಲಸ ಹೊಲ್ಕೊಂಡು ಹೋಗೋದ. ಹೇಳಿದ್ನಲ್ಲ, ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ನಾವು ನಮ್ಮ ಕೆಲಸ ನಮ್ಮ ಪ್ರಯತ್ನ ನಾವು ಮಾಡ್ತಿರ್ಬೇಕು. ಅದು ಮುಂದೆ ನಮಗೆ ಗೊತ್ತಿಲ್ಲ, ಆದರೆ ದೇವ್ರಿಗೆ ಗೊತ್ತು ಹೇಗೆ ಮಾಡಬೇಕು ದೇವ್ರಿಗೆ ಗೊತ್ತಿದೆ, ಆದರೆ ಆ ಬಗ್ಗೆ ತರಗತಿಗಳ ಕಾರಣ ಇಲ್ಲ, ಆದರೆ ನಾವು ಕೆಟ್ಟರೆ ಪ್ರಯೋಜನ ಇದೆ. ಏವಂ ಸಂಜಾತ ವೈರಾಗ್ಯೋ ವಿಜ್ಞಾನ ಲೋಕ ಆತ್ಮನಿ ವಿಚಾರಾಮಿ ಮಹೀ ಮೇತಾಂ ಮುಕ್ತ ಸಂಗೋ ಅನಹಂಕೃತಿ. ಇದೆಲ್ಲ ಅರ್ಥ ಮಾಡಿಕೊಂಡೆ ಏವಂ ಸಂಜಾತ ವೈರಾಗ್ಯ ನೋಡಿ, ತಾವು ಉಳಿದವ್ರ ಬಗ್ಗೆ ಹೇಳಿದಕ್ಕಿಂತ ಜಾಸ್ತಿ ದೇಹದ ಬಗ್ಗೆ ಹೇಳ್ತಾರೆ. ದೇಹದ ಹಾಗೂ ಸುತ್ತಮುತ್ತ ಎಲ್ಲ ಹೇಳಿಬಿಟ್ಟು ದೊಡ್ಡ ಪಾಠ ಕಲಿತೆ ನಾನೀಗ, ಅದಕ್ಕೆ ಯಾವ ಕಡೆ ಯೋಚನೆ ಮಾಡೋಕ್ಕೆ ಹೊರಟಿಲ್ಲ ನಾನು. ಏವಂ ಸಂಜಾತ ವೈರಾಗ್ಯ ವಿಜ್ಞಾನ ಲೋಕ ಆತ್ಮನಿ ವಿಚಾರಾಮಿ ಸರ್ವಹೀ ಮೇತಾಂ ಮುಕ್ತ ಸಂಘ ಅನಹಂಕೃತಿ. ಏವಂ ಹೀಗೆ ಸಂಜಾತ ವೈರಾಗ್ಯ ಇಷ್ಟೆಲ್ಲ ಯೋಚನೆ ಮಾಡಿ ವಿರಕ್ತನಾಗಿದ್ದೇನೆ ನಾನು. ಏವಂ ಆತ್ಮನೇ ವಿಜ್ಞಾನಾಲೋಕ, ವಿಜ್ಞಾನೋಕ ಅಂದರೆ ಪರಮಾತ್ಮ ವಿಷಯ ವಿಜ್ಞಾನ ಲಕ್ಷಣ ಪ್ರದೀಪ ಪ್ರಕಾಶ. ನನಗೆ ಒಂದು ಕಣ್ಣು ಬಂದಿದೆ ಅಂತ ಹೇಳ್ತಾರೆ. ಏನು ಕಂಡು? ವಿಜ್ಞಾನಾಲೋಕ, ಜ್ಞಾನದ ಕಣ್ಣು ನನಗಿದೆ. ವೈರಾಗ್ಯ ಬಂತು, ಜ್ಞಾನದ ಕಣ್ಣು ಬಂತು. ಆತ್ಮನೇ ವಿಜ್ಞಾನಾಲೋಕ, ಆತ್ಮನೇ ಪರಮಾತ್ಮನ ಬಗ್ಗೆ ವಿಶೇಷವಾದ ಜ್ಞಾನದೀಪವನ್ನು ಹೊಂದಿದವನಾಗಿದ್ದೇನೆ. ಲೋಕದ ಬಗ್ಗೆ ವೈರಾಗ್ಯ ಹೊಂದಿಬಿಟ್ಟಿದ್ದೇನೆ. ಮಹಿಮೇತಾಂ ವಿಚಾರ ಭೂಮಿಗಳೆಲ್ಲ ಓಡಾಡ್ಕೊಂಡು ಇದ್ದುಬಿಟ್ಟಿದ್ದಾರಂತೆ. ಮುಕ್ತ ಸಂಘ ಅನಹಂಕೃತಿ, ಮುಕ್ತ ಸಂಘ ಅನಹಂಕೃತಿ ಎರಡು ವಿಷಯ. ಮುಕ್ತ ಸಂಘ ಯಾರಿಗೂ ಅಟ್ಯಾಚ್ಮೆಂಟ್ ಇಲ್ಲ, ಅಂದರೆ ನನ್ನದು ಮಮಕಾರ ಇಲ್ಲ. ಮುಕ್ತ ಸಂಘ ಅಂದ್ರೆ ಏನೋ ಮಮಕಾರ ಇಲ್ಲ, ಅನಹಂಕೃತಿ ಅಂದರೆ ಅಹಂಕಾರ ಇಲ್ಲ. ನಿರ್ಮಮೋ ನಿರಹಂಕಾರ ಪ್ರಶಾಂತಿ ಬದಿಗಚ್ಚತಿ. ಯಾರಿಗೆ ಅಹಂಕಾರ ಮಮಕಾರಗಳಿಲ್ಲ ಅವ್ರಿಗೇನಾಗುತ್ತೆ? ಮೋಕ್ಷ ಸಿಗುತ್ತೆ, ಇಲ್ಲಿ ನೆಮ್ಮದಿ ಸಿಗುತ್ತೆ, ಆಮೇಲೆ ಮೋಕ್ಷ ಸಿಗುತ್ತೆ. ಅದು ಅರ್ಥ ಮಾಡ್ಕೋಬೇಕು. ತುಂಬ ಜನ ಇಲ್ಲೇ ಟೆನ್ಷನ್ ಮಾಡಿಕೊಂಡಿದ್ರೆ ಮೋಕ್ಷಕ್ಕೇನು ಹೋಗ್ತಾರೆ ಇವರು ಈ ಮಧ್ಯೆ? ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ಹೇಗಿರಬೇಕು? ಶಾಸ್ತ್ರಾಧ್ಯಯನ ಆದಿಗಳಿಂದ ಮನಸ್ಸಿಗೆ ಏನು ಕೊಡಬೇಕು? ನೆಮ್ಮದಿ ಕೊಡಬೇಕು. ಮತ್ತೆ ಅದು ಕೊಡದೆ ಹೋದರೆ ಉಪಯೋಗ ಆಗಿಲ್ಲ. ಊಟ ಮಾಡಿ ತೃಪ್ತಿನೇ, ಹೊಟ್ಟೆ ತುಂಬಿಲ್ಲ, ಅದೇನು ಅರ್ಥ ಅದಕ್ಕೆ? ಊಟ ಮಾಡಿದ ತಕ್ಷಣ ಹೇಗೆ ಒಂದು ತೃಪ್ತಿ ಅನುಭವ ಆಗಬೇಕು? ಪ್ರತಿನಿತ್ಯದ ಜ್ಞಾನ ಕಾರ್ಯವು ಏನು ಕೊಡೋದು? ಮನಸ್ಸಿಗೊಂದು ಸಮಾಧಾನ ಕೊಡು. ಊಟ ಆದ ತಕ್ಷಣ ಫ್ರೆಶ್ ಆಗಿರ್ತಾರೆ. ಪಾಠ ಪ್ರವಚನ ಆದ ತಕ್ಷಣ ಏನಾಗಬೇಕಾಗ? ಫ್ರೆಶ್ನೆಸ್ ಬರಬೇಕು, ಮನಸ್ಸು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ಬೇಕು. ಅದು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಬಹಳ ಮುಖ್ಯವಾದಂಥ ಸಂದೇಶ. ಅಹಂಕಾರ ಮಮಕಾರ ಬಿಡೋದಕ್ಕೆ ಜ್ಞಾನ ದೊಡ್ಡ ಸಾಧನೆ. ಅದು ಅದೆರಡು ಹೋಗಿಲ್ಲ, ಜ್ಞಾನ ಬಂದಿದ್ದರೆ ಅರ್ಥ ಇಲ್ಲ ಅಂತ. ಬೆಳಗ್ಗೆ ದೀಪ ತಂದಿದ್ರು ಕತ್ಲಿನೂ ಇದೆ ಅಂದರೆ ಆ ದೀಪನೇ ಅಲ್ಲ ಅಂತ. ದೀಪ ತಂದರೆ ಕತ್ತಲು ಹೋಗಲೇಬೇಕಲ್ಲ, ಜ್ಞಾನ ಬಂದಮೇಲೆ ಏನಾಗಬೇಕಾಗ ಅಜ್ಞಾನ ಬಿಟ್ಟ ಅಜ್ಞಾನ ಹೋಗಲೇಬೇಕು. ಅದು ನೂರಕ್ಕೆ ಹೇಳಿದ್ದಲ್ಲ, ಮತ್ತೆ ಉಪನ್ಯಾಸ ಕೇಳೋದು ಕುಡಿಗೆ ಹಿಂದೆ ಬಿಡೋದು, ಎತ್ತಿ ಬಾಟ್ಲಿ ಎತ್ತಿ ಬಿಡೋದು, ಏನು ಮಾಡ್ಬೇಕು ಅದಕ್ಕೆ. ಈಗ ಈಗಂತೂ ಕುಡಿಯೋ ಒಳ್ಳೆ ನೀರು ಕುಡಿಯೋ ಅಭ್ಯಾಸ ಕೂಡ ಹೋಗುತ್ತಿದೆ. ಮಿನರಲ್ ವಾಟ್ರೇ ಆಗ್ಬೋದು, ಯಾರ್ಯಾರು ತುಂಬಿಸಿರ್ತಾರೋ ದೇವರೇ ಗತಿ. ಮಡಿ ಮೇಲೆ ಈ ಕಾನ್ಸೆಪ್ಟೇ ಇಲ್ಲ ಕುಡಿಯಲ್ಲಿ. ಎಷ್ಟೋ ಜನ ದೇವ್ರ ಪೂಜೆಗೆ ಉಪಯೋಗಿಸ್ತಾರೆ ಅಂತ ಗೊತ್ತಾಯ್ತಾ, ಬಟ್ ಅಡುಗೆಗೆ ಉಪಯೋಗಿಸ್ತಾರೆ, ದೇವ್ರ ಪೂಜೆಗೆ ಉಪಯೋಗಿಸ್ತಾರೆ. ಅದು ಬಾಯ್ಬಿಟ್ಟು ಹೇಳಿದಾರೆ ಇದ್ದಾರೆ ಮಾತನ್ನು, ದೇವ್ರ ಪೂಜೆ ಅದರಲ್ಲೇ ದೇವ್ರ ಪೂಜೆ ಮಾಡ್ತೀನಿ. ಏನು ಅರ್ಥ ಆಗಿದೆ ಇದೆಲ್ಲ ಮಾಡಿಕೊಂಡ್ರೆ? ವಿಚಿತ್ರವಾದ ಒಂದು ಮೋಹ, ಸಾಧ್ಯನೇ ಇಲ್ಲ. ಇನ್ನೂ ಅಷ್ಟು ನೀರು ಕೆಟ್ಟಿರೋ ಪರಿಸ್ಥಿತಿ ಬಂದಿಲ್ಲ ಇನ್ನೂ ಕೂಡ, ಗೊತ್ತಾಯ್ತಾ. ನೀರಿನಲ್ಲಿ ಅವೆಲ್ಲ ಇರಬೇಕು, ಅದು ಕೆಟ್ಟದ್ರೆ ಅದನ್ನೇ ಬೈದವರು ಇದ್ದಾರೆ. ಬೋರ್ ಪ್ಯೂರಿಫೈ ಮಾಡಿ ಬೇಕಾದ್ದೇ ಸಿಗದ ಮಾಡಿಬಿಡ್ತಾರೆ ಇವರು ಅಂತ. ದೊಡ್ಡ ಗಲಾಟೆ ಆಗಿತ್ತು. ಮಿನರಲ್ ವಾಟರ್ ತೊಗೊಂಡ್ರೆ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ಬಂದಿತ್ತು ಒಂದ್ಸಲ, ಗೊತ್ತಾಯ್ತಾ. ಎಲ್ಲ ತೊಗೊಂಡು ಬರೀ ನೀರು ಉಳಿಸಿಬಿಟ್ರೆ ನಿಮಗೆ ಸಿಗೋದಿಲ್ಲ ಅದರೊಳಗೆ. ನೀರು ಕೂಡ ಏನು ಆಹಾರ, ಎಷ್ಟೆಷ್ಟಿರಬೇಕು ಅಷ್ಟೆಷ್ಟು ತಿಂದರೆ ಬಾಡಿಗೆ ಏನಾಗುತ್ತದೆ ಅದೆಲ್ಲ ಹಿಡ್ಕೋಬೇಕು ದೇಹ. ಅದಿಲ್ಲದವ್ರು ಏನು ಮಾಡುತ್ತೆ ಮತ್ತೆ? ಅದಕ್ಕೆ ಓವರ್ ಪ್ಯೂರಿಫಿಕೇಷನ್ನು ತಪ್ಪೇ, ಅದು ಉಪಯೋಗ ಇಲ್ಲ. ಅದೆಲ್ಲ ದೇವ್ರ ಮಾಡಿದ್ರೆ ದೇವರೇ ಹಾಕ್ಬೇಕು, ಕಾಡಿದ್ದು ಕೊಟ್ಬಿಡ್ತಿದ್ದ. ಅದೆಲ್ಲ ಸರಿಯಲ್ಲ, ಇವತ್ತೊಂದು ಭ್ರಾಂತಿ ಅದು. ಅದು ಬೇರೆ, ಓವರ್ ಹೆಡ್ ಟ್ಯಾಂಕ್ ವಿಷಯ ಆಮೇಲೆ. ಒಂದು ಮಿನರಲ್ ವಾಟರ್ ಅಂಗಡಿ ಇದ್ಕೊಂಡು ಮಾಡ್ತಾರೆ, ಅವ್ರಿಗೆ ಕೈ ಕಾಲ್ಕೊಂಡು ತೊಳ್ಕೊಂಡು ತುಂಬಿಸಿರ್ತಾರೆ, ಅದು ಹೇಗೆ ಬಡಿ ಬರುತ್ತೆ ಅವರಿಗೆ ಅರ್ಥ? ಅದು ಮುಂದಿನ ಕೇಸು ಬರೋದು, ಪಾಪ ಆಪತ್ಕಾಲ ಇರ್ಬೋದು. ಟ್ಯಾಂಕ್ ತಗೋತಾರೆ ಬೇರೆ ದಾರಿಯಲ್ಲಿ ಏನು ಮಾಡಬೇಕು ಪಾಪ ಅವರು? ಅದೇ ದಾರಿ ಇದೆ, ಇದಕ್ಕೆ ದಾರಿ ಇದೆ. ಎಷ್ಟೋ ಜನ ಮಡಿಯವರು ಬಾಟ್ಲಿ ಇಟ್ಕೊಂಡು ಪಕ್ಕದಲ್ಲಿ ಬಾಟ್ಲಿ ಇಟ್ಕೊಂಡ್ಬಿಡ್ತಾರೆ, ಪಕ್ಕದಲ್ಲಿ ಬಾಟ್ಲಿ ಇರ್ತದೆ ಮಡಿ. ಎಷ್ಟೋ ಕಡೆ ನೋಡಿದ್ದೀನಿ ಮಾತ್ರ, ಈಗಂತೂ ಎಷ್ಟೋ ಕಡೆಗಂತೂ ಇದನ್ನ ಹೊಡಿಸ್ಕೊಂಡ್ಬಿಡ್ತಾರೆ, ಟ್ಯಾಂಕ್ ನೀರೇ ಬಂದ್ಬಿಡ್ತದೆ. ಆ ಎಷ್ಟೋ ಊರುಗಳಲ್ಲಿ ಟ್ಯಾಂಕ್ ನೀರು ಅದರಲ್ಲೇ ದೇವ್ರ ಪೂಜೆ ಮಾಡೋದು. ಅನಿವಾರ್ಯ ಪ್ರಸಂಗಗಳು ಬೇರೆ, ಅದು ಬಿಟ್ಟುಬಿಡಿ. ಅನಿವಾರ್ಯ ಪ್ರಶ್ನೆ ಅಲ್ಲ ಇದು, ಉದ್ದೇಶಪೂರ್ವಕ ಸುಲಭೋಪಾಯ ಅಂತ ತಿಳ್ಕೊಂಡ್ಬಿಟ್ಟು ಇದೆಲ್ಲ ತೊಗೊಂಡು ಏನು ಮಾಡೋದು, ಭಾಳ ಸಿಂಪಲ್ ಆಗುತ್ತಲ್ಲ ಅಂತ ಹೇಳ್ಕೊಂಡ್ರೆ ಹಾಗೆ ಮಾಡಬಾರ್ದು. ಅದೇ ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಅಂತ ಹೊಡ್ಕೊತಿರ್ತಾರೆ ಎಲ್ಲ. ಆದರೆ ಪ್ಲಾಸ್ಟಿಕ್ ಉಪಯೋಗಿಸಿ ನಮಗೆ ಹೇಳೋರು ಬಂದು ಪ್ರಿಪರೇಷನ್ ಮ್ಯಾನುಫ್ಯಾಕ್ಚರ್ ಬ್ಯಾನ್ ಮಾಡಿದ್ರೆ ಬೋದಾಯಿತು, ಅಲ್ಲಿ ಮಾಡೋದು ಸ್ಮೋಕ್ ಮಾಡಬೇಡಿ ಅಂತ ಹೇಳ್ತಾರೆ, ಅಲ್ಲಿ ಲೈಸೆನ್ಸ್ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಅಲ್ಲೇ ಕೊಡಿದ್ರೆ ಬೋದು ಕತೆ ಬೋದಾಯ್ತಾಗ ಸರಿತಾ. ಮನೆ ನೋಡಿ ಇರ್ತಿರ್ತೀನಿ, ಈರುಳ್ಳಿ ತಿನ್ನಬೇಡ ಅಂತ ಈರುಳ್ಳಿ ಇಟ್ಟು ಹಾಕೋಬೇಕು ಇಲ್ಲಿಗೆ. ಈರುಳ್ಳಿ ಹುಷಾರು ಆದ್ರೆ ತಿನ್ನಬೇಡಿ ಅಂತ ಹೇಳಿದರೆ ಓತಷ್ಟು ಇದಾಗಿ ಕೊಡ್ತಾನೆ, ಬರ್ತಾರೆ. ಬರದೇ ಹೋದ್ರೆ ಆಯ್ತು ಮನೆಗೆ. ಅಂದರೆ ನಮ್ದೆಲ್ಲ ಎಂಥ ಪಾಲಿಸಿಗಳಿದ್ರೆ ಅವು ನೋಡೋದಕ್ಕೊಂದು ಕಂಡು ವರ್ಷ ಪೂರ್ತಿ ಅಷ್ಟೇ. ದೂರ ಬರೆದಿರೋದು ಸ್ಯಾಟಿಸರಿ ವಾರ್ನಿಂಗ್ ಅಂತ, ಗೋಟಿ ಇಂಜುರಿ ಅಷ್ಟೇ ಹೆಲ್ತ್ ಅಂತ ಹಾಕಿರ್ತೀರಿ, ಲೈಸೆನ್ಸ್ ಹಾಕ್ಕೊಡ್ತೀರಿ. ಹಾಗಿದ್ರೆ ಕನೆಕ್ಷನ್ ಎಷ್ಟು ಸುಲಭ ಗೊತ್ತಾ? ಅಲ್ಲೆಲ್ಲೇ ಮಾಡ್ಕೊಬಿಟ್ರೆ ಏನು ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ಕೊಟ್ಟ ಮೇಲೆ ತಾನೇ ಕೆಡೋದದು, ಕೊಡೋದೇ ಇಲ್ವಲ್ಲ. ಇದು ಯೋಚನೆ ಮಾಡಿದರೆ ಉದ್ಧಾರ ಮಾಡೋದಕ್ಕೆ ಚಾನ್ಸಸ್ ಇದೆ, ಮಾಡ್ಕೊಂಬೋದು. ಇಷ್ಟು ಹೇಳಿ 24 ಪ್ಲಸ್ ಒಂದು 25 ಆದಾಗ ಆಯ್ತು. ಸರಿ, 24 ದಿನ ಯಾಕೆ ಬೇಕಾಯ್ತು ನಿನಗೆ ಎಂಥ ಪ್ರಶ್ನೆ? ಒಂದರಿಂದ ಜ್ಞಾನ ಬರ್ತಿದ್ದಿಲ್ವೇ ಅಂದರೆ, ನಹಿ ಏಕಸ್ಮಾತ್ ಗುರೋರ್ ಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಬ್ರಹ್ಮ ಏತದ್ ಅದ್ವಿತೀಯಂ ವೈ ಈಯದೇ ಬಹುಧರಿಷಿಭಿಃ. ನಹಿ ಏಕಸ್ಮಾತ್ ಗುರೋರ್ ಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ. ಏಕಸ್ಮಾತ್ ಒಬ್ಬ ಗುರುವಿನಿಂದ, ಏಕಸ್ಮಾತ್ ಗುರೋ ಒಬ್ಬ ಗುರುವಿನಿಂದ, ಸುಪುಷ್ಕರಂ ಸುಸ್ಥಿರಂ ಜ್ಞಾನಂ ನಶ್ಯ ಬಹಳವಾದ ಜ್ಞಾನವಾಗಲಿ ಸ್ಥಿರವಾದ ಜ್ಞಾನವಾಗಲಿ ಬರೋದಿಲ್ಲ. ಅರ್ಥಾತ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಗುರುಗಳು ಯಾವಾಗಲೂ ಹೆಚ್ಚನೇ ಇರಬೇಕಂತೆ, ಒಬ್ಬ ಗುರುಗಳಿಂದ ಜ್ಞಾನ ಬರೋದಿಲ್ಲ. ಲೌಕಿಕದಲ್ಲೂ ಹಾಗೇನೆ, ಒಂದನೇ ಕ್ಲಾಸಿನ ಮೇಸ್ಟ್ರಲ್ಲಿ ಪಿ ಜಿ ಕ್ಲಾಸ್ ಮೇಸ್ಟ್ರಿ ಅವನೇ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಗೋವಿಂದ ಓದ್ತಾನೆ. ಮೊದಲಿಂದ ಈ ಸುಧಾ ಪಾಠ ಮಾಡೋರು ಎಲ್ಲ ಸುಧಾ ಹೇಳೋದಿಲ್ಲ, ಮತ್ತು ಬೇರೆ ಪಾಠ ಮುಗಿಸಿ ಕೊನೆಗೆ ಒಂದು ನಂತರ ಸುಧಾ ಹೇಳ್ತಾರೆ ಹೊರತು ಎಲ್ಲ. ರಾಮಶಬ್ದದಲ್ಲಿ ಸುಧಾ ಹೇಳಬೇಕಾದ್ರೆ ಎಷ್ಟು ದಿವಸ ಬೇಕು, ಎಷ್ಟು ಟೈಮ್ ಈತ ಹಾಕ್ಬೇಕು ಮತ್ತೆ, ಗೊತ್ತಾಯ್ತಾ? ಸಾಮಾನ್ಯವಾಗಿ ಪಾಠಶಾಲೆಗಳನ್ನ ಹೇಳಬೇಕಾದ್ರೆ ಕೂಡ ಸೀನಿಯರ್ಸು ಜೂನಿಯರ್ಸ್ ಹೇಳಿ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಬರ್ತಾ ಬರ್ತಾ ಏನಾಗುತ್ತದೆ, ಫೈನಲ್ ಸ್ಟೇಜಲ್ಲಿ ಅವ್ರು ತೋರ್ತಾರೆ ಪದ್ಧತಿ. ಅದು ಒಬ್ಬೇ ಗುರುವಿನಿಂದ ಎಲ್ಲ ಜ್ಞಾನ ಬರೋ ಸಾಧ್ಯತೆ ಇಲ್ಲವೇ ಇಲ್ಲ. ಇದು ಒಂದು ಪಾಯಿಂಟ್. ಅದಕ್ಕೆ ನಮ್ಮಲ್ಲಿ ಗುರುಗಳು ಹೆಚ್ಚಿನ ಇರಬೇಕು ಅಂತ. ಅದಕ್ಕೆ ನಮ್ಮಲ್ಲಿ ಏನು ಅಭ್ಯಾಸ ಮಾಡ್ತಾರೆ, ಶ್ರೀ ಗುರುಭ್ಯೋ ನಮಃ ಬಹುವಚನ. ಗುರುಭ್ಯೋ ಹರಿ ಓಂ, ದೇವರು ಏಕವಚನ, ಗುರುಗಳಿಗೆ ಬಹುವಚನ. ನಾವೇನು ತಿಳ್ಕೊತೇವೆ, ಗುರುಗಳು ದೊಡ್ಡವರು ದೇವರಿಗಿಂತ ತಿಳ್ಕೊ, ಭಾಳ ಬಹುವಚನ ಉಪಯೋಗಿಸ್ತೇವಲ್ಲ. ಬಹುವಚನ ಗುರುಭ್ಯ ಅಂಬುದು ಗುರುಗಳಿಗೆ ಗೌರವ ಪ್ರಶ್ನೆ ಅಲ್ಲ. ಅದು ಯಾತಕ್ಕೆ ಪ್ರಶ್ನೆ? ತುಂಬ ಜನ ಇರಬೇಕು ಅಂತ ಹೇಳ್ತಾರೆ, ತುಂಬ ಜನದ ಹತ್ರ ಓದಿದಾಗ ಜ್ಞಾನ ಸರಿಯಾಗಿ ಬರುತ್ತೆ. ಇದು ಜನ ಅಪಾರ್ಥವಾಗಿ ಮಾಡಿಬಿಡ್ತಾರೆ, ಸೈಮಿಲ್ಟೇನ್ಸ್ ತುಂಬ ಜನ ಹತ್ರ ಓದೋದು, ಕನ್ಫ್ಯೂಷನ್ ಬರುತ್ತೆ, ಇನ್ನೂ ಜಾಸ್ತಿ ಕನ್ಫ್ಯೂಷನ್ ಆಗುತ್ತೆ, ಗೊತ್ತಾಯ್ತಾ? ಈಗ ಒಂದನೇ ಕ್ಲಾಸಿಂದ ಎಮ್ ಎಸ್ ಸಿ ಕ್ಲಾಸ್ ಶುರು ಮಾಡಿದ್ರೆ ಹಾಗೋ ಹಾಗೆ, ಜೊತೆಗೆ ಒಂದನೇ ಕ್ಲಾಸ್ ಸ್ಥಳ ಮಾಡಬಾರ್ದು ಹುಡುಗನಿಗೆ ಅಂತೇಳಿ ಒಂದನೇ ಕ್ಲಾಸಿಂದ ಎಮ್ ಎಲ್ಲ ಟೆಸ್ಟ್ ಓದ್ತೀವಿ ತಂದಿಟ್ಬಿಡೋದು ನಡೆಯುತ್ತೆ, ಎಲ್ಲ ಪಾಠ ಒಟ್ಟಿಗೆ ಹೊಡಿತಿರೋದು ಆಗಲ್ಲ. ಒಂದು ಕಡೆ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಹೋಗಬೇಕು ಅಂತ ವ್ಯವಸ್ಥೆ ಸಿಸ್ಟಮೆಟಿಕ್. ಏನಾಗುತ್ತಾಗ ಎಲ್ಲರಿಗೂ ಅದೇ ಪ್ರತಿ ಹೀಗೆ ಹೇಳ್ತಾರೆ, ಅವ್ರು ಹಾಗೆ ಹೇಳ್ತಾರೆ. ಹೋದ್ರೆ ಹಾಗೆ ಹೇಳ್ತಾರೆ, ಮತ್ತೆ ಇಬ್ಬರು ಡಾಕ್ಟರ್ ಹತ್ರ ಹೋಗಿ ಮತ್ತೆ ಒಂದು ವರ್ಷಕ್ಕೆ ಬಿಸಾಕ್ತಾರೆ ಮತ್ತೆ ಅವ್ರು ಬರೀ ಅಲ್ಲ, ಇದು ಕೊಟ್ಟವನು ಯಾವನು ಮೂರ್ಖ ಅಂತ ಬಿಸಾಕ್ತಾರೆ ಮತ್ತೆ ಬರೀ ಬೈತಾರೆ. ಹಾಳು ಮಾಡಿ ಸಜ್ಜನ ಹತ್ರ ಬಂದ್ರೆ ಉಳ್ಕೊಂಡ್ರಿ, ಹೋಗಿಬಿಡ್ತಿದ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅದು ಇನ್ನೊಬ್ಬರು ತೋರಿಸಿರುವಂತೆ ಅವ್ರು ಹೇಳ್ತಾರೆ. ಇಬ್ಬರು ಜ್ಯೋತಿಷಿಗಳು ಇಬ್ಬರು ಡಾಕ್ಟರ್ಗಳು ಏನು ಮಾಡಿದ್ರು ಒಪ್ಪೋದಿಲ್ಲ. ಬಟ್ ಅದೇ ರೀತಿ ಇಬ್ಬರು ಪಂಡಿತ ಹೇಳಿದ ವಿಷಯ ಏನಾಗಿರಲ್ಲ ಸಾಮಾನ್ಯವಾಗಿ ಚೇಚಪ್ಪ ಅಯೋಗ್ಯ ನೀವು ನನ್ನ ಹತ್ರ ಬಂದು ಬದುಕಿದ್ರಿ ನೀವು ಅಂತ ಹೇಳ್ತಾರೆ ಪಾಪ. ಆ ಥರ ಆಗಿಲ್ಲ, ಅದೆಲ್ಲ ಆಗಬಾರ್ದು. ಒಂದು ಕಡೆ ವಿಶ್ವಾಸ ಇದ್ದಾಗ ಏನು ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಬೇಕಾದ್ರೆ ಸಿಸ್ಟಮೆಟಿಕ್ ಓದ್ಬೇಕಾದ್ರೆ ಅದಿರಬೇಕು. ಆ ಕೋರ್ಸ್ ಮುಗಿದ್ಮೇಲೆ ಏನು ಮಾಡಬೇಕಾಗ ಎಸ್ ಎಸ್ ಸಿ ಮುಗಿದ್ಮೇಲೆ ಹೇಗೆ ಇದಕ್ಕೆ ಹೋಗ್ತಾನೆ, ಹಾಗೆ ಪಿ ಯು ಸಿ ಮುಗಿಸಿ ಹೇಗೆ ಡಿಗ್ರಿ ಹೋಗ್ತಾನೆ, ಒಂದು ಸ್ಟೇಜ್ ದಾಟಿ ದಾಟಿ ಏನಾಗಬೇಕಾಗ ಅವರೇ ಕಳಿಸ್ಕೊಟ್ಬಿಡ್ತಾರೆ. ಸ್ಟೇಜ್ ಆಗಿದೆ ಅಲ್ಲಿಗೆ ಹೋಗ್ಬೋದು ನೀವು, ಹಾಗೆ ಹೋಗ್ತಾರೆ. ಈ ಆ ರೀತಿ ಮಾಡಿದ ಜ್ಞಾನ ಬರುತ್ತೆ ಹೊರತು ಸೈಮಿಲ್ಟೇನಿಯಸ್ ಆಗೋದ್ರೆ ಏನಾಗುತ್ತಾಗ ಫುಲ್ ಆಫ್ ಕನ್ಫ್ಯೂಷನ್ ಅನ್ಸುತ್ತೆ, ಮನೆಗೆ ಓದಬಾರ್ದು ಅನ್ನೋ ಸ್ಥಿತಿ ಬಂದ್ಬಿಡ್ತಾರೆ, ಮನೆಗೆ ಹಾಗಾಗಬಾರ್ದು. ಈ ಏಕಸ್ಮಾತ್ ಗುರೋರ್ ಜ್ಞಾನಂ ಸುಸ್ಥಿರಂ ಸ್ಯಾತ್ಸು ಪುಷ್ಕಲಂ ಬ್ರಹ್ಮೈತದ ಅದ್ವಿತೀಯಂ ವೈ ಗೀಯತೆ ಬಹುದರ್ಶಿತಿ. ಒಂದು ಕಾರಣ ಇದು. ಇನ್ನೊಂದು ಕಾರಣ ಏನು ಅಂತ ಕೇಳಿದರೆ, ದೇವ್ರು ಎಷ್ಟು ದೊಡ್ಡವನು ಗೊತ್ತಾ, ಎಷ್ಟು ಓದಿದ್ರು ಸಾಲದು, ಎಷ್ಟು ತಿಳ್ಕೊಂಡ್ರು ಸಾಲದು, ಅದಕ್ಕೆ ಹೆಚ್ಚಂದ್ರೆ ತಿಳ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಅರ್ಥ ಆಯ್ತಾ, ಒಂದು ಒಬ್ಬರಿಗೆ ಹೇಳೋ ಕೆಪಾಸಿಟಿ ಇಲ್ಲ, ಒಬ್ಬೇ ಗುರುವಿಗೆ ಎಲ್ಲ ಹೇಳೋ ಸಾಧ್ಯತೆ ಇಲ್ಲ. ಇನ್ನೊಂದು, ದೇವರು ಎಷ್ಟು ಹೇಳಿದ್ರು ಮುಗಿತಕ್ಕಂಥ ವ್ಯಕ್ತಿ ಅಲ್ಲ ದೇವರು. ಅರ್ಥ ಆಯ್ತಾ ಈಗ? ಆದ್ದರಿಂದ ಏನು ಮಾಡಬೇಕಾಗ, ಹೆಚ್ಚೆದು ಕೇಳಿದಷ್ಟು ಕೂಡ ನಮಗೆ ಏನಾಗುತ್ತೆ, ಹೆಚ್ಚೆದು ಜ್ಞಾನ ಬರುತ್ತೆ. ಇವತ್ತು ಇದನ್ನು ನಾವು ಎಲ್ಲಿ ಅಪ್ಲೈ ಮಾಡ್ಕೋಬೇಕು ಗೊತ್ತಾ? ಈಗ ವ್ಯಾಸ ಟಿಪ್ಪಣಿ ಓದ್ತಾರೆ, ಎಷ್ಟು ಟಿಪ್ಪಣಿ ಹೋದರೂ ಹೊಸ ವಿಷಯ ಇದ್ದೇ ಇರು, ಎಷ್ಟು ಟಿಪ್ಪಣಿ ನೂರಾರು ಟಿಪ್ಪಣಿ ಇದ್ದರೂ ಕೂಡ ಎಲ್ಲ 100% ಹೇಳಿದ್ದೀನಿ ಯಾರು ಹೇಳೋದಿಲ್ಲ, ಹೊಸ ಹೊಸ ವಿಚಾರ ಹೇಳ್ತಾನೆ ಇರ್ತದೆ. ಅದೇ ರೀತಿ ವ್ಯಾಸಾಹಿತ್ಯ ಸಾಕು ದಾಸಾಹಿತ್ಯ ಬೇಡ ಅಂತ ಕೇಳಿದರೆ ಅಲ್ಲಿ ಮಿಸ್ ಮಾಡ್ಕೋತೀವಿ ಮತ್ತೆ ನಾವೇ. ದಾಸಾಹಿತ್ಯ ಸಾಕು ವ್ಯಾಸಾಹಿತ್ಯ ಬೇಡ ಅಲ್ಲಿ ಮಿಸ್ ಮಾಡ್ಕೋತೀವಿ. ಅದಕ್ಕೆ ಯಾವುದೇ ಒಂದು ಗ್ರಂಥ ಸಿಕ್ಕರೆ ಏನು ಮಾಡಬೇಕು, ಅದಕ್ಕೆ ಹೊಸತ್ತು ಓದಿಬಿಡು, ಚೆನ್ನಾಗಿತ್ತು ಉಪಯೋಗ ಬಡ ಕೆಟ್ಟದಿರ್ತದಲ್ಲ ಯೂಸ್ ಎಷ್ಟು ಅಂತ ಗೊತ್ತಾಗುತ್ತೆ ಮನೆ ಮನೆ. ಅದರಿಂದ ಯಾವುದೇ ಒಂದು ಗ್ರಂಥನ ನೋಡೋ ಅಭ್ಯಾಸ ಮಾಡಿಕೊಂಡ್ರು ಕೂಡ ಕಾಸ್ಟ್ ಉಪಯೋಗ ಬರುತ್ತೆ. ಆದ್ದರಿಂದ ಕಡಿಮೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದು ಅದಕ್ಕೆ ಹೇಳಿದ್ದು ಅಣುಭ್ಯಸ್ಯ ಮಹದ್ಭ್ಯಸ್ಯ, ಚಿಕ್ಕರಂತನೋ ದೊಡ್ಡ ಗ್ರಂಥನೋ, ಚಿಕ್ಕರುಗಳು ದೊಡ್ಡ ಗುರುಗಳು. ನಮಗೆ ಜ್ಞಾನ ಮಾತ್ರ ಬರೋದಂದರೆ ಯಾವಾಗಲೂ ಕೂಡ ಸಣ್ಣ ಕಿಟಕಿ ಇದ್ದರೂ ಕೂಡ ವೆಂಟಿಲೇಷನ್ ಶುರುವಾಗುತ್ತಾ ಇಲ್ವಾ? ವೆಂಟಿಲೇಷನ್ ಎಷ್ಟಿರುತ್ತೆ, ಕಳ್ಳ ಒಳಗೆ ಬರೋದಷ್ಟು ಇರುತ್ತೆ, ಚಿಕ್ಕದಾಗಿರುತ್ತೆ. ಎಷ್ಟು ಇಡೀ ಇದನ್ನು ಎಷ್ಟು ಸರ್ಕ್ಯುಲೇಟ್ ಮಾಡುತ್ತಲ್ಲ ಆ ಸಮ. ದೊಡ್ಡ ಕಿಟಕಿಗೂ ಬೆಲೆ ಇದೆ, ಸಣ್ಣ ಕಿಟಕಿಗೂ ಬೆಲೆ ಇದೆ. ಆದ್ದರಿಂದ ಆನೋ ಭದ್ರಾಣಿ ಕೃತವೋ ಎಂದು ವಿಶ್ವತಃ ವೇದದಲ್ಲಿ ಮಾತು ಬರುತ್ತೆ. ನಮಗೆ ಜ್ಞಾನ ಎಲ್ಲ ಕಡೆಯಿಂದನೂ ಬರಲಿ, ಎಲ್ಲ ಕಡೆಯಿಂದ ಅಂದರೆ ಏನು ಮಾಡಿ ಎಲ್ಲಿ ಸಿಕ್ಕಲು ಹೇಳೋದಕ್ಕೆ ಆ ರೀತಿ ಅರ್ಥ ಅಲ್ಲ. ಮತ್ತೆ ಅವ್ರು ಹೋಗೋದು ಇಲ್ಲಿ ಹೋಗೋದು ಕೆಲವು 20 ಬೆಳಗಿನ ಸಾಯಂಕಾಲ ಹೋಗ್ತಾನೆ ಇರ್ತಾರೆ ಉಪನ್ಯಾಸಗಳು. ಎಲ್ಲ ಒಂದಕ್ಕೊಂದು ಆ ಸಂಬಂಧ ಇರೋದಲ್ಲ, ಆ ರೀತಿ ಇರ್ತಾರೆ. ಒಳ್ಳೆ ಅಂಶ ತಗೋತೀವಿ ಅಂತ ಹೇಳ್ತಾರೆ, ಹುಚ್ಚು ಮಾತುಗಳಲ್ಲ. ಒಳ್ಳೆ ಅಂಶ ಹೊಳಕ್ಕಾಗುತ್ತೆ ಅದನ್ನ? ಈರುಳ್ಳಿಯಲ್ಲಿ ಒಳ್ಳೆ ಅಂಶ ಏನು ಹುಡುಕ್ತೀರಿ ನೀವು? ಈಗ ಅದರಲ್ಲಿ ಬೆಳ್ಳುಳ್ಳಿ ಒಳ್ಳೆ ಅಂಶ ಹುಡುಕ್ತೀರಾ? ಸಾಧ್ಯ ಇಲ್ಲ. ಕೇಳೋದು ತಲೆ ಕೆಲಸಕ್ಕೆ ಕೂತ್ಬಿಡೋದಾಗ ಭಾಳ ತಪ್ಪು. ಒಂದು ವ್ಯವಸ್ಥಿತವಾದ ಅಧ್ಯಯನ ಮಾಡಿಕೊಂಡು ಮುಂದೆ ಬಹುಗುರುಗಳಿದ್ದರೆ ಜ್ಞಾನ ಬರುತ್ತೆ, ಜ್ವರ ಆಗೋದಿಲ್ಲ. ನಹಿ ಏಕಸ್ಮಾತ್ ಈ ಗುರುವ್ರ ಜ್ಞಾನಂ ಸುಸ್ಥಿರಂ ಸ್ಯಾತ್ಸು ಪುಷ್ಕಲಂ. ಎರಡು ಹೇಳ್ತಾರೆ, ಸುಸ್ಥಿರಂ ಒಂದು, ಸುಪುಷ್ಕಲಂ ಒಂದು. ಸುಪುಷ್ಕಲಂ ಅಂಬೋದು ಕ್ವಾಂಟಿಟಿ, ಸುಸ್ಥಿರ ಅಂಬೋದು ಕ್ವಾಲಿಟಿ. ಒಳ್ಳೆ ಕ್ವಾಲಿಟಿ ನಾಲೆಡ್ಜ್ ಬರಬೇಕಾದ್ರೆ, ಕ್ವಾಂಟಿಟಿ ನಾಲೆಡ್ಜ್ ಬರಬೇಕಾದ್ರೆ ತುಂಬ ಗುರುಗಳಾಗಬೇಕು ಅಂತ ಹೇಳಿದರು. ಆಗ ಒಂದು ಪ್ರಶ್ನೆ ಬಂತು, ಆಚಾರ ಪ್ರಶ್ನೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅವ್ರು ಒಬ್ಬೇ ಗುರುಗಳು ಸಾಲದು ಅಂತ ಆಗೋಯ್ತಲ್ಲ ಅಂತ ಕೇಳಿದರೆ, ಇಲ್ಲ ಒಬ್ಬ ಗುರುಗಳಿದ್ರು ಆಗುತ್ತೆ ಅಂತೇಳಿ. ಒಬ್ಬ ಗುರುಗಳಿದ್ರು ಸಾಕು ನಮಗೆ, ಅದು ಯಾರಿರಬೇಕು ಅಂತ ಹೇಳ್ತಾರೆ. ಏಕಸ್ಮಾತ್ ಗುರೋ ಸ್ವಾರ್ಥೇ ಸಿದ್ಧಿ ಬಾಹುಲ್ಯ ಕಿಂ ಪ್ರಯೋಜನಂ ಸರ್ವಸ್ಮಾತ್ ಅಲಂಗತ್ವಾಧಿಕ ಇವ ತಾತ್ಪರ್ಯಾರ್ಥ ಇತ್ಯತ್ರಾಹ ನಹೀತಿ ಸುಷ್ಟು ಪುಷ್ಕಲಂ ಪೂರ್ಣಂ ತತ್ರ ಹೇತು ಮಾಹ ಬ್ರಹ್ಮೇತಿ. ನಮ್ಮಲ್ಲೂ ಸ್ವಲ್ಪ ಯೋಚನೆ ಮಾಡಿ, ಬರೀ ಅನ್ನ ಸಾರು ಮಾಡಿಬಿಟ್ಟಿದ್ದಾರೆ, ಊಟ ಆಗುತ್ತಾ ಇಲ್ವಾ? ಹಾಗೆ ಆಗುತ್ತೆ, ಅದು ಹುಳಿ ಸೇರಿಸ್ತಾರೆ ಸ್ವಲ್ಪ ಜಾಸ್ತಿ ಆಯ್ತಾಗ, ಪಲ್ಯಗಳು ಚಟ್ನಿ ಶುರುವಾಯಿತು, ಎರಡು ಕೋಸಂಬರಿ, ಅದು ಏನಾಯ್ತಾಗ ಸ್ವೀಟ್ ಮತ್ತೆ ಜಾಸ್ತಿ. ಏನ ಭಾರಿ ಭೂರಿ ಭೋಜನ ಅಂತ ಕರೀತಾರೆ. ಹೋಗ್ತಾನೆ ಭೋಜನದಲ್ಲಿ ವೆರೈಟಿ ಎಕ್ಸ್ಪೆಕ್ಟ್ ಮಾಡೋಕೆ, ಜ್ಞಾನದಲ್ಲಿ ಏನು ಮಾಡಬೇಕು? ವೆರೈಟಿ ಎಕ್ಸ್ಪೆಕ್ಟ್ ಮಾಡಬೇಕು. ಅದು ಅರ್ಥ ಮಾಡಿಕೊಂಡ್ರೆ ಊಟದಲ್ಲಿ ನಾವು ಕೊಡೋ ಕೇರ್ನ ಜ್ಞಾನಕ್ಕೂ ಕೊಡಲೇಬೇಕಾಗ್ತದೆ, ಜಾಸ್ತಿನೇ ಕೊಡಬೇಕು ನ್ಯಾಯವಾಗಿ. ಅದನ್ನು ತಿಳಿಸ್ತಾರೆ, ಪುಷ್ಕಲ ಪೂರ್ಣ, ಪುಷ್ಕಲ ಭೋಜನ ಅಂತಾರಲ್ಲ, ಪುಷ್ಕಲ ಜ್ಞಾನ ಆಗಬೇಕು. ತತ್ರ ಹೇತು ಮಾಹ ಬ್ರಹ್ಮೇ ಬಹುಧಾ ಗೀಯಮಾನತ್ವ ಅಲ್ಪಬುದ್ಧಿಯೇ ನಿಶ್ಚಯ ನಶ್ಯಾದಿತ್ಯರ್ಥ. ಒಬ್ಬ ಸಾಮಾನ್ಯರಿಗೆ ಅಲ್ಪಬುದ್ಧಿಯಾದ ಮನುಷ್ಯನಿಗೆ ಬೇಗ ನಿಶ್ಚಯ ಬರೋದಿಲ್ಲ. ಹೀ ಇಷ್ಟನೇನಾ, ಅಲ್ಲಿ ಆಚಾರ ಸ್ಪಷ್ಟೀಕರಣ. ಒಬ್ಬೇ ಗುರುಗಳು ಬೇಡ ಅಂಬ ಕಾನ್ಸೆಪ್ಟ್ ಬಂದುಬಿಡ್ತಲ್ಲ ಅಂತ ಕೇಳಿದರೆ, ಇಲ್ಲ ಒಬ್ಬ ಗುರುಗಳಿದ್ದರೂ ಆಗುತ್ತೆ, ಆ ಗುರು ಯಾರಾಗಿರಬೇಕು ಅಂತ ಅಂತಾರೆ. ಏಕಸ್ಮಾತ್ ಗುರೋರ್ ಜ್ಞಾನಂ ಜಾಯತೆ ನೈವ ಕಶ್ಯಚಿತ್. ಇಷ್ಟೊತ್ತು ಹೇಳಿದ್ರೆ ಅನುವಾದ, ಒಬ್ಬ ಗುರುವಿನಿಂದ ಕೂಡ ಜ್ಞಾನ ಬರೋದಿಲ್ಲ, ಆದರೆ ಒಬ್ಬ ಗುರುವಿನಿಂದ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಯಾರಿಂದ? ಏಕಸ್ಮಾದೇವ ಜಾಯೇತ ಯೋಗ್ಯಾದ ಬ್ರಹ್ಮಪದಶ್ಚ. ಬ್ರಹ್ಮಪದ ಯೋಗ್ಯ ಜೀವರು ರುಜುಗಳು ಸಿಕ್ಬಿಟ್ಟಿದೆ, ಎಷ್ಟು ಜನ ಸಾಕು? ಒಬ್ಬರೇ ಸಾಕು, ರುಜುಗಳಾಗಿಬಿಟ್ರೆ ಒಬ್ಬರೇ ಸಾಕು, ಎಲ್ಲ ಮಾಡಿಬಿಡ್ತಾರೆ. ಆದರೆ ಉಳಿದವರು ಸಿಕ್ಕರೆ ಮಾತ್ರ ತುಂಬ ಜನ ಇರಬೇಕು. ಸ್ವಯಂತು ಉಪದಿಶೆಯದ ಜ್ಞಾನಂ ವೈರಿಂಚ ಪದಯೋಗಿನಃ. ಈ ಸ್ವಾರಸ್ಯ ಏನು ಗೊತ್ತಾ, ಸರ್ವಮೂಲ ಗ್ರಂಥಗಳು ಜಾತಿಗೆ ಹೆಸರಿಟ್ಟರು ಅಂದರೆ ಒಂದು ಓದಿ ಎಲ್ಲ ಜ್ಞಾನ ಬರುತ್ತೆ ಅಂತ. ಸರ್ವಮೂಲ ಒಂದು ಓದಿಬಿಟ್ರೆ ಏನಾಗುತ್ತಾಗ? ಯಾಕೆ, ಯಾರವರು? ಬ್ರಹ್ಮಪದಿ ಯೋಗ್ಯರು. ಆದ್ದರಿಂದ ಅವ್ರ ಮಾತಿನಲ್ಲಿ ಏನಿದೆ ಸರ್ವಮೂಲ ಅಂತ, ಅದಕ್ಕೆ ಹೆಸರು ಬರಲಿಕ್ಕೆ ಕಾರಣ ಆಗಿ ಸರ್ವಮೂಲ. ಎಲ್ಲ ಗುರುಗಳು ಹೇಳಿದ ಎಷ್ಟು ಜ್ಞಾನ ಬರಬೇಕು, ಭದ್ರಾಚಾರ ಒಬ್ಬರು ಗ್ರಂಥ ಓದಿಬಿಟ್ರೆ ಏನಾಗುತ್ತಾಗ ಎಲ್ಲ ಬಂತು. ಈ ದೃಷ್ಟಿ ಸರ್ವಮೂಲ ಗ್ರಂಥಗಳು ರೀತಿಯೇ ಬೇರೆ ಆಗಿಬಿಡುತ್ತೆ ಆಟೋಮೆಟಿಕಾಗಿ. ಯಾವ ಗ್ರಂಥನೂ ಸರ್ವಮೂಲ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅನುಗ್ರಹ ತೇನ ಚಾಪಿ ಜ್ಞಾನಂ ದತ್ತ ವಿಮುಕ್ತಿದಃ. ವೈರಿಂಚ ಪದಯೋಗಿನ ಅನುಗ್ರಹ ತೇನ ಚಾಪಿ ಜ್ಞಾನಂ ದತ್ತಾ ವಿಮುಕ್ತಿ ಜ್ಞಾನಂ ಪ್ರಾಪ್ಯ ಬಹುಭ್ಯೋಪಿ ನರ್ತೇ ಮುಕ್ತಿ ಚತುರ್ಮುಖಾತ್. ಎರಡು ಅಂಶ ಹೇಳಿದೆ. ಸುತಾನ ಋಷಿಕೇಶ್ ತಿರ್ತಾರೆ, ಪದ್ಮನಾಭ ತಿರ್ತಾರೆ. ಎಷ್ಟು ಭಾಗ್ಯ, ಯಾರ ತೋರಿದ್ರು ಅವರು ಡೈರೆಕ್ಟ್ ಆಚಾರ್ಯರು. ಅದೇನಾಯ್ತು ಅಲ್ಲಿಗೆ, ಇನ್ನು ಯಾರ ಹತ್ರ ಓದಬೇಕು ಕಾರಣ ಮುಗಿದೋಯ್ತಾರೆ. ಆಯ್ತು, ಇದು ಒಂದು ಪಾಯಿಂಟ್. ಉಳಿದವ್ರು ಮಾತ್ರ ಏನು ಮಾಡಬೇಕು, ಅನೇಕರು ಓದಬೇಕಾಗತ್ತೆ ಅನಿವಾರ್ಯ ಅಂತ ತಿಳಿಸ್ಬಿಟ್ಟು. ಆದರೆ ಆಯಿತು ಬಿಡಿ, ಆಚಾರ್ಯರು ಶಿಷ್ಯರಾಗೋದು ಒಂದು ಮಾತು, ಉಳಿದರ ಹತ್ರ ಒಂದು ಮಾತು, ಎರಡು ಮಾರ್ಗನ ಮೋಕ್ಷಕ್ಕೆ ಅಂದರೆ ಎಲ್ಲ ಇಲ್ಲ. ಎಷ್ಟೇ ಗುರುಗಳ ತೋದಿದ್ರು ಕೂಡ ಮನೆಗೆ ಉದ್ದೇಶ ಯಾರು ಮಾಡಬೇಕು, ಬ್ರಹ್ಮದೇವ್ರ ಉಪದೇಶ ಮಾಡಬೇಕು, ಕೊನೆಗೆ ಅವ್ರು ಮೋಕ್ಷಕ್ಕೆ ಹೋಗ್ಬೇಕು. ಅದಕ್ಕಿಂತ ಕಾನ್ವಕೇಶನ್ ಅಡ್ರೆಸ್ ಕಾನ್ಸೆಪ್ಟ್ ಬಂದಿದ್ದೇ ಅದರಿಂದ. ಬ್ರಹ್ಮದೇವ್ರು ಕೊನೆಗೆ ಒಂದು ಲೆಕ್ಚರ್ ಕೊಟ್ಟ ಮೇಲೆ ಏನಾಗಬೇಕು ಇವರಿಗೆ, ಮೋಕ್ಷಕ್ಕೆ ಅಡ್ಮಿಟ್. ಅಲ್ಲಿವರೆಗೆ ಇಲ್ಲೇ ಇಲ್ಲ. ಅದೇ ಹೇಳ್ತಾರೆ, ಜ್ಞಾನಂ ಪ್ರಾಪ್ಯ ಬಹುಭ್ಯೋಪಿ ನರ್ತೇ ಮುಕ್ತಿ ಚತುರ್ಮುಖ. ಬ್ರಹ್ಮದೇವ್ರ ಉಪದೇಶ ಇಲ್ಲದೆ ಹೋದರೆ ಯಾರಿಗೂ ಮೋಕ್ಷ ಇಲ್ಲ. ಆದ್ದರಿಂದ ಅವರೊಬ್ಬರೇ ಹೇಳೋದು ಒಂದು ಗುಂಪು, ಯಾರತ್ತೋದ್ರು ಎಲ್ಲಿ ಹೋಗ್ಬೇಕು, ಮತ್ತೆ ಯಾವುದೇ ಲೆಕ್ಚರ್ ಪಾಠ ಮಾಡಿದ್ರು ಇವರು ಸೈನ್ ಮಾಡಿದ ಸರ್ಟಿಫಿಕೇಟ್ ಆಗೋದಿಲ್ಲ. ಯಾರು ಮಾಡಬೇಕು ಅದನ್ನು, ವಯಸ್ಸಾದ ಸೈನ್ ಮಾಡ್ತಾರೆ. ಆ ಥರ ಬ್ರಹ್ಮದೇವ್ರ ಮನೆಗೆ ಏನು ಮಾಡಬೇಕು ಅದನ್ನು ಉದ್ದೇಶ ಮಾಡಲೇಬೇಕು. ನಮಗೆ ಎಷ್ಟು ಭಾಗ್ಯ ಅಂದರೆ ಆಯ್ತು, ಸರ್ವಮೂಲ ಗ್ರಂಥ ಮುಂದೆ 10-26 ವರ್ಷ ಆಗುತ್ತೆ ತಿಳ್ಕೊಬೋಣ, 100,000 ವರ್ಷ ಆಗುತ್ತೆ ತಿಳ್ಕೊಬೋಣ. ಸರ್ವಮೂಲಗಳಿಗೆ ಎಷ್ಟು ಗತಿ ಯಥಾಪ್ರಕಾರ ಆಸ್ತಿ ಬರುತ್ತೆ. ವೇದಾಂತ ಸಂತತ ಕೃತಾಂತ ರಸಮ್ನ ವಿದ್ಮಃ ಶ್ರೇಯೋ ಲಭೇಮಹಿ ಕಥಂನು ವಯಂ ಬತೇತಿ. ಅಯ್ಯೋ ನಮಗೇನು ಗತಿ, ಪುಸ್ತಕನೇ ಇಲ್ಲ ಅಂತ ಕಾಲ ಬಂದ್ಬಿಡುತ್ತೆ. ಅದಕ್ಕೇನು ಮಾಡಬೇಕು, ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ಆದಷ್ಟು ಕೂಡ. ಸಿಕ್ಕವ್ರಿಗೆ ಸಿಕ್ಕಷ್ಟು ಸಿಗಲಿ, ಒಂದು ಗ್ರಂಥ ಉಳ್ಕೊಂಡು 1,000 ಕಾಪಿ, ಒಂದು ಗ್ರಂಥ ಎಲ್ಲೋ ಉಳ್ಕೊಂಡ್ಬಿಡ್ತಪ್ಪ, ಅದು ಒಂದರಿಂದ 1,000 ಆಗುತ್ತೆ. ಮತ್ತೆ ಒಂದೇ ಗ್ರಂಥ ಮತ್ತೆ ಅವತ್ತಿನೊಂದು 1,000 ಸ್ಟ್ರೀಮ್ ಹೋಗಕ್ಕೆ ಶುರುವಾಗಬಿಡುತ್ತೆ. ಯಾವುದೇ ಮನೆ ಇನ್ನೊಂದು ಮನೆ ಹಾಕೋದಿಲ್ಲ, ಗೊತ್ತಾಯ್ತಾ? ಯಾವುದೇ ಸೈಕಲ್ ಇನ್ನೊಂದು ಸೈಕಲ್ ಹಾಕೋದಿಲ್ಲ, ಯಾವುದೇ ಬೇಕ ಮತ್ತೊಂದು ವೆಹಿಕಲ್ ಹಾಕೋದಿಲ್ಲ. ಜ್ಞಾನ ಏನು ಮಾಡುತ್ತೆ, ಇನ್ನೊಂದಕ್ಕೆ ಅವಕಾಶ ಕೊಡುತ್ತೆ. ಒಂದೇ ಹಸ್ತಪತಿ ಸಿಕ್ಬಿಡುತ್ತೆ, ಎಷ್ಟು ಉಪಯೋಗ ಆಗುತ್ತೆ ಅದರಿಂದ. ಅದು ಯೋಚನೆ, ಅದು ಕೈಲಿ ಬರ್ಕೊಂಡಿರ್ತಾರೆ ಯಾರೋ ಪಾಪ, ತಪ್ಪು ತಪ್ಪೇರೆ ಬರ್ಕೊಂಡಿರ್ತಾರೆ. ಅಂಥದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಇವತ್ತು. ಇನ್ನು ಸರಿಯಾದ ಗ್ರಂಥಗಳನ್ನ ಏನು ಮಾಡ್ಬೇಕು, ನಾವಾಗ ಜ್ಞಾನ ಸಂರಕ್ಷಣೆ ಅಂದರೆ ಅದೇ. ಆ ದೃಷ್ಟಿಯಲ್ಲಿ ಒಬ್ಬ ಆಚಾರ ಸರ್ವಮೂಲ ಗ್ರಂಥಗಳನ್ನು ನೋಡಿದಾಗೆ ಯಾವ ಗ್ರಂಥ ನೋಡೋಕ್ಕೂ ಬರೋದಿಲ್ಲ, ಟೋಟಲಿ ಡಿಫರೆಂಟ್. ಜ್ಞಾನಂ ಪ್ರಾಪ್ಯ ಬಹುಭ್ಯೋಪಿ ನರ್ತೇ ಮುಕ್ತಿ ಚತುರ್ಮುಖ. ಜ್ಞಾನ ಅಪ್ರಾಪ್ಯ ತೇಷಾಂತೂ ಜ್ಞಾನದೋ ವಿಷ್ಣುರೇವಹಿ. ಕೊನೆಗೆ ಡೈರೆಕ್ಟಾಗಿ ಜ್ಞಾನ ಉಪದೇಶ ಕೊಡ್ತಾರೆ. ಅವರಿಗೂ ಜ್ಞಾನ ಕೊಡೋದು ನಾರಾಯಣನೇ. ನಿಜಗಳಿಗೆ ಜ್ಞಾನ ಕೊಡೋದು ಯಾರು ಅಂದರೆ ಸಾಕ್ಷಾತ್ ನಾರಾಯಣ. ಅದಕ್ಕೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸ ಇವ ಅಂತ ಹೇಳ್ತಾರೆ. ಅಲ್ಲಿಗೆ ಅದು ಮುಗಿತು. ಇನ್ನೊಂದು ಎರಡು ಲೈನ್ ಇದೆ, ಅದು ಇವತ್ತು ನಾಳೆ ಮುಗಿಸೋಣ, ಗೊತ್ತಾಗಿದೆ ಅಂದರೆ ನಾಳೆ. ಸರ್ವೇಂದ್ರಿಯ ಪ್ರೇರಕೇನ ಶೀಘ್ರಾಣ ಕಠಿಣ ಸಹ ಚಮಹಂ ತೇನ ಕಮಲಾದ.